ಎಚ್ಚರ ಕಾಲದಲ್ಲಿ ನಾನಾ ರೀತಿಯಾದ ಪದಾರ್ಥಗಳನ್ನು ನಮ್ಮೊಳಗಿದ್ದುಕೊಂಡು ಅಂದರೆ ನಾನಾ ರೀತಿಯಾದ ರಥ ಮನೆ ಮೊದಲಾದನ್ನು ನಮ್ಮೊಳಗೆ ಇದ್ದು ಆ ಪದಾರ್ಥಗಳ ಮೂಲಕ ಕಟ್ಟಿಸಿ ಎಲ್ಲ ಹೊರಗಿನ ಅದನ್ನು ಸೃಷ್ಟಿ ಮಾಡುತ್ತೆ, ತಯಾರು ಮಾಡುತ್ತೆ. ಹಾಗೆ ಎಚ್ಚರ ಕಾಲದಲ್ಲೇನೆ ಮನಸ್ಸಿಲ್ಲದೇ ಧ್ಯಾನ ಅಥವಾ ಹಗಲು ಕನಸು ಅಂತಹ ಕಾಲದಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಪಟ್ಟಣ ಗೋಪುರ ಅದು ಇದು ಮನಸ್ಸಿನಲ್ಲೇ ಕಲ್ಪನೆ ಮಾಡಿಸ್ತಾನೆ. ಹೇಗೆ ಮಾಡಿಸ್ತಾನೆ ಅಂದರೆ ಜೀವನ ಪ್ರಯತ್ನದ ಮೂಲಕ, ಜೀವನ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವನ್ನು ಇಟ್ಟು ತನ್ನ ಪ್ರಯತ್ನದ ಮೂಲಕ ಜೀವನ ಪ್ರಯತ್ನವನ್ನು ಮಾಡಿಸಿ ಆ ಮಾಡಿಸುವುದರ ಮೂಲಕ ಮಾನಸಿಕವಾದ ಪದಾರ್ಥಗಳ ಸೃಷ್ಟಿ ಯಾವಾಗ ಎಚ್ಚರ ಕಾಲದಲ್ಲೇ ಹಗಲಗನಸಿನಲ್ಲೇ ಧ್ಯಾನದಲ್ಲೇ ಮಾಡಿಸ್ತಾ ಇದ್ದಾನೆ. ಹಾಂ, ಹಗಲಗನಸು ಸತ್ಯ. ಹಗಲಗನಸಿನಲ್ಲಿ ಏನು ನಾವು ಕಲ್ಪನೆ ಮಾಡ್ತೀವಲ್ಲ ಆ ಹಗಲಗನಸು ಸತ್ಯ ಅಂದರೆ ಯಾವ ಭಾಗ ಸತ್ಯ? ನಾ ಅದೇ ಹೇಳ್ತಾ ಇದ್ದೆ, ಎಚ್ಚರ ಇದ್ದಾಗಲೇನೆ, ಎಚ್ಚರ ಇದ್ದಾಗಲೇನೆ ಮನಸ್ಸು ಸುಮ್ಮನೆ ಕೂತಾಗ ಆಲೋಚನೆಗಳು ಬಂದಾಗ ಅಲ್ಲಿ ಕಲ್ಪನೆಯಾಗಿ ಮಾನಸಿಕವಾದ ಪದಾರ್ಥಗಳ ಕಲ್ಪನೆ ಆಗ್ತಾ ಇರುತ್ತಲ್ಲ, ಆ ಪದಾರ್ಥಗಳ ಕಲ್ಪನೆ ಸತ್ಯ, ಆ ಪದಾರ್ಥಗಳು ಸತ್ಯ, ಹೊರಗಿನ ಪದಾರ್ಥದಂತೆ ಅಲ್ಲ. ಆ ಭಾಗ ಸುಳ್ಳು. ಯಾವ ಭಾಗ? ಹೊರಗಿನ ಪದಾರ್ಥದಂತೆ ನಮ್ಮ ಮನಸ್ಸಿನಲ್ಲಿ ಬಂದ ಪದಾರ್ಥ ಅಂಬೋದು ಸುಳ್ಳು. ಹೇಗೆ ಕನಸಿನಲ್ಲಿ ವಾಸನಾಮಯವಾದ ಪದಾರ್ಥಗಳು ಬಂದರೆ ಕನಸಿನಲ್ಲಿ ಬಂದ ಪದಾರ್ಥಗಳು ಹೇಗೆ ಸತ್ಯವೋ, ನಮ್ಮ ಮನಸ್ಸಿನಲ್ಲಿ ಬಂದ ಅಂದರೆ ಧ್ಯಾನದಲ್ಲಿ ಅಥವಾ ಹಗಲು ಕನಸಿನಲ್ಲಿ ಪದಾರ್ಥಗಳು ಮನಸ್ಸಿನಲ್ಲಿ ಸೃಷ್ಟಿಯಾದರೆ, ಸೃಷ್ಟಿ ಅಂದರೆ ಕಲ್ಪನೆ ಆಗುತ್ತೆ, ಆ ಕಲ್ಪನೆ ನಮ್ಮ ಪ್ರಯತ್ನ ಇರುತ್ತೆ. ಸ್ವಪ್ನದಲ್ಲಿ ನಮ್ಮ ಪ್ರಯತ್ನ ಇರಲ್ಲ, ದೇವರು ನಮ್ಮಿಂದ ಪ್ರಯತ್ನ ಮಾಡಿಸದೆ ಸ್ವಪ್ನದಲ್ಲಿ ಸೃಷ್ಟಿ ಮಾಡುತ್ತಾನೆ. ಹಗಲು ಕನಸಿನಲ್ಲಿ ನಮ್ಮ ಪ್ರಯತ್ನ ಮಾಡಿಸಿ ತಾನೇ ಅದನ್ನು ಸೃಷ್ಟಿ ಮಾಡಿಸ್ತಾನೆ. ಸತ್ಯವಾದ್ದೆ ಅದಲ್ಲಿ ಯೋಚನೆ ಅಲ್ಲ ನಾನು ಹೇಳ್ತಾ
ಇದ್ದೀನಿ
ಅಲ್ಲ, ಅದು ಬೇರೆ. ಮನಸ್ಸಿಗೆ ನಾನಾ ಯೋಚನೆಗಳು ಬರುವುದು ಅದೆಲ್ಲ ಇರಲಿ, ಅಲ್ಲ ಅಲ್ಲಿ ಪದಾರ್ಥಗಳ ಕಲ್ಪನೆ ಆಗ್ತಾ ಇದೆಯಾ ಬೇರೆದು ಇಲ್ಲಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತಾ ಇದೆ ನಮಗೆ ಕ್ಲಾರಿಟಿ ಬರ್ತಾ ಇಲ್ಲ. ಹೌದು, ನೀವು ಊಟ ಮಾಡೋ ಕಾಲಕ್ಕೆ ನಿಮ್ಮ ಮನಸ್ಸಿಗೆ ಏನೇನು ಬರ್ತಾ ಇದೆ ಎಂಬುದು ನಮಗೆ ಕ್ಲಾರಿಟಿ ಇಲ್ಲ, ಆದ್ದರಿಂದ ಏನು ಬರ್ತಾ ಇದೆ ಬಗ್ಗೆ ಹೇಳ್ತಾ ಇಲ್ಲ. ಹೋಗ್ಲಿ, ಅಲ್ಲ ನಿಮಗೆ ನಾನು ಹೇಳಿದ ವಿಷಯ ಅರ್ಥ ಆಗಲಿಲ್ಲ. ನೀವು ಏನೇ ಚಿಂತನೆ ಮಾಡುವಾಗ ಮನಸ್ಸು ಬೇರೆ ಕಡೆಗೆ ಹೋದರೆ ಮನಸ್ಸು ಬೇರೆ ಕಡೆ ಹೋದದ್ದು ದೇವರೇ ಕೃಷ್ಣಾರ್ಪಣ ಸ್ವಾಮಿ ಅಲ್ಲಿ ಕಳಿಸಿದ್ಯಾ ಅಂತ ಆಗುತ್ತೆ, ಆ ವಿಷಯ ಹೇಳ್ತಾ ಇಲ್ಲ. ಇದು ಹಾಗಲ್ಲ, ಕೂತ ಕಡೆ ಮನಸ್ಸಿನಲ್ಲಿ ಇಲ್ಲಿ ಇಲ್ಲದ ಪದಾರ್ಥಗಳ ಕಲ್ಪನೆ. ವೈಶ್ವಾನರ ಯಜ್ಞದಲ್ಲಿ ಅಲ್ಲಿ ಇದ್ದ ಪದಾರ್ಥಗಳನ್ನೇ ಕೃಷ್ಣಾರ್ಪಣ ಅಂತ ಇದ್ದೀರಾ, ಇಲ್ಲಿ ಹಾಗಲ್ಲ. ಸುಮ್ಮನೆ ಕೂತಾಗ ಮನೆ ಕಟ್ಟಿದಂತೆ ಮನೆಯಲ್ಲಿ ಹೋದಂತೆ ಇವೆಲ್ಲ ಕಲ್ಪನೆಗಳು ಬರ್ತಾ ಇರುತ್ತಲ್ಲ, ಆ ಪದಾರ್ಥದ ಕಲ್ಪನೆ, ಆ ಕಲ್ಪನೆಗಳೆಲ್ಲ ಕೂಡ ಆ ವಾಸನಾಮಯವಾದ ಪದಾರ್ಥಗಳು, ಅದು ಸತ್ಯವಾದ್ದೆ. ಅಲ್ಲೂ ಭಗವಂತ ಪ್ರವೇಶ ಮಾಡಿಸಿ ಅವನ್ನು ತೋರಿಸ್ತಾ ಇರುತ್ತಾರೆ. ಈ ರೀತಿಯಾಗಿ ಮಾಡಿ ಹೇಳ್ತಾ ಇದ್ದಾರೆ. ಸೃಜನ್ನಪಿ, ವಿಶೇಷವಾಗಿ ತಾನೇ ಸೃಷ್ಟಿ ಮಾಡ್ತಾ ಇದ್ದರೂ ಕೂಡ ಜೀವ ಪ್ರಯತ್ನೈಹಿ ಉಕ್ತ ರೂಪಾನ್ ಸಮಸ್ತ ಪದಾರ್ಥಾನ್ ಸೃಷ್ಟುವ, ತನ್ನ ಪ್ರಯತ್ನದ ಮೂಲಕ ಜೀವ ಪ್ರಯತ್ನವನ್ನು ಮಾಡಿಸಿ ಈ ಪದಾರ್ಥಗಳ ಸೃಷ್ಟಿ ಮಾಡಿಸ್ತಾನಂತೆ. ಹಗಲು ಕನಸಿನಲ್ಲಿ ಧ್ಯಾನದಲ್ಲಿ, ಧ್ಯಾನದಲ್ಲೂ ಮನಸ್ಸಿನಲ್ಲಿ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡುತ್ತಾ ನಾನಾ ಪದಾರ್ಥಗಳನ್ನು ಒಳ್ಳೆಯ ಅಡಿಗೆ ಮೊದಲಾದ್ದು ಕಲ್ಪಿಸಿ ದೇವರಿಗೆ ಕೊಡಬಹುದು, ಕೊಡಬೇಕು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ಆ ನೆನೆಯೋದು ಅಂದರೆ ಪದಾರ್ಥ ಕಲ್ಪನೆ, ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಸೃಷ್ಟಿ ಮಾಡಿ ತತ್ಸತ್ತ ಪ್ರವೃತ್ತಿಯಾದಿ ಪ್ರಧಾನಾಯ ತತ್ತನ್ನಾಂನ ತತ್ತದಾಕಾರೇಣ ತದದ ಅಧಿಷ್ಠಿತ ಯೈವ ಸೃಷ್ಟಿ ಸೃಷ್ಟಿ
ನೈವೇದ್ಯ ಕಾಲದಲ್ಲ ವಾಸ್ಯ ಆ ಪದಾರ್ಥವನ್ನು ನೆನಕೊಂಡು ನೆನೆಸಿ
ಆ ನೆನೆಸೋದಲ್ಲ ನೀವು ಪದ ನೈವೇದ್ಯ ಕಾಲಕ್ಕೆ ಪದಾರ್ಥದಲ್ಲಿರುವ ಭಗವದ್ ರೂಪ ಇದು ನೆನೆಸ್ತೀರ, ಹಾಗಲ್ಲ. ಮನಸ್ಸಿನಲ್ಲಿ ಭಗವದ್ ರೂಪ ಚಿಂತನೆ ಮಾಡಿ ಇಲ್ಲದ ಪದಾರ್ಥ ಮುಂದೆ ಇಲ್ಲದ ಪದಾರ್ಥ ಮನಸ್ಸಲ್ಲೇ ನಾನಾ ಭಕ್ಷ್ಯಗಳು ಎಲ್ಲ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ನಾನಾ ಬಂಗಾರದ ತಟ್ಟೆಗಳು ವಜ್ರದ ತಟ್ಟೆ ಎಲ್ಲ ಕಲ್ಪನೆ ಮಾಡಿ ಅದರಲ್ಲಿ ದೇವರಿಗೆ ನೈವೇದ್ಯ ಎಂಬುದು ಮನಸ್ಸಲ್ಲಿ ಮಾಡಬಹುದು. ಮನಸ್ಸಲ್ಲೇ ಪದಾರ್ಥ ಕಲ್ಪನೆ, ಆ ಕಲ್ಪನೆ ಮಾಡುವಾಗ ಎಚ್ಚರ ಇರುತ್ತೆ, ಪದಾರ್ಥ ಕಲ್ಪನೆ ಆಗಿರುತ್ತೆ. ಅದು ಹೇಗಾಗುತ್ತೆ? ಭಗವಂತ ನಮ್ಮಿಂದ ಮಾಡಿಸ್ತಾನೆ. ಆ ಕಲ್ಪನೆವಾದ ಪದಾರ್ಥ ಸತ್ಯವೋ ಸುಳ್ಳೋ ಅಂತ ಮತ್ತು ಪ್ರಶ್ನೆ. ಸತ್ಯ ಎಂಬುದು ತಾತ್ಪರ್ಯ. ಅದಕ್ಕೆ ಇಮ್ಯಾಜಿನೇಷನ್ ಅಂತ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಬರತಕ್ಕಂಥದ್ದು. ಇಲ್ಲಿ ಕಲ್ಪನೆ ಅಂದರೆ ಸತ್ಯವಾದ ಆ ಪದಾರ್ಥ ತಯಾರಾಗ್ತಾ ಇದೆ, ಅವನಿಗೆ ಇಮ್ಯಾಜಿನೇಷನ್ ಇಲ್ಲದ್ದು ಅಂತ ಒಂದು ತಲೆಯಲ್ಲಿ. ಇಮ್ಯಾಜಿನೇಷನ್ ಶಬ್ದಕ್ಕೆ ಆಂಗ್ಲದವರಿಗೆ ಇಮ್ಯಾಜಿನೇಷನ್ ಶಬ್ದಕ್ಕೆ ಇಲ್ಲದ್ದನ್ನು ಕಲ್ಪಿಸಿದ್ದು ಅಂದರೆ ಆ ಕಲ್ಪಿತವಾದ್ದು ಸುಳ್ಳು ಅಂತಲೇ ಕನ್ಫರ್ಮೇಷನ್. ಅವರಿಗೆ ತಲೆಯಲ್ಲಿ ಏನು ಕಲ್ಪನೆ ಬಂತಲ್ಲ, ಇವಾಗ ಮನಸ್ಸಲ್ಲಿ ನಾನಾ ಒಳ್ಳೆ ಬೆಳ್ಳಿ ತಟ್ಟೆ ಬಂಗಾರ ತಟ್ಟೆಯಲ್ಲಿ ಒಳ್ಳೆ ಹಣ್ಣು ಹಂಪಲು ಎಲ್ಲ ಮನಸ್ಸಲ್ಲಿ ಕಲ್ಪನೆ ಮಾಡಿದ್ರಿ, ಮಾಡಿ ಕೃಷ್ಣಾರ್ಪಣ ಅಂದ್ರಿ, ಅವನ ಇಮ್ಯಾಜಿನೇಷನ್ ಅಂತೇಳಿ ಹೊಡೆದಾಗ್ಬಿಡ್ತಾನೆ, ಇಟ್ ಇಸ್ ನಾಟ್ ದೇರ್ ಅಂತೇಳಿ. ನಾವು ಹಾಗಂಬಲ್ಲ, ಆ ನೀವು ಕಲ್ಪನೆ ಮಾಡಿದ ಹಣ್ಣು ಹಂಪಲು ಎಲ್ಲ ಇದೆ, ಅದನ್ನು ದೇವರು ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ದಾಸರಾಯರ ಶಬ್ದ ಪ್ರಯೋಗ, ಮನದೊಳಗೆ ಸುಂದರ ಪದಾರ್ಥವ ನೆನೆದು, ಬರೇ ನೆನೆದ್ರೆ ಇದೆಯಾ ಇಲ್ಲವಾ ಅಂದರೆ ಕೊಡೆ ಅಂತ ಹೇಳ್ತಾರೆ.
ಕೊಡೆ
ಇದ್ರೆ ತಾನೇ ಕೊಡ್ಲಿಕ್ಕಾಗುತ್ತೆ, ಇಲ್ಲದಿದ್ರೆ ಕೊಡ್ಲಿಕ್ಕಾಗಲ್ಲ. ಆ ಮನಸ್ಸಿನಲ್ಲಿ ಪದಾರ್ಥಗಳನ್ನು ನೆನೆದಾಗ ಅದು ರೂಪ ತಾಳಿದಾಗ ಅದರೊಳಗೆ ಭಗವದ್ ರೂಪ ಬಂದು ನಿಲ್ಲುತ್ತೆ. ದೇವರಿಗೆ ನೈವೇದ್ಯ ಆಗ್ತಾ ಇದೆ, ಹೊರಗೆ ಪದಾರ್ಥ ಇದೆ. ಯಾವುದು ನಿಮಗೆ ಇಷ್ಟವಾದಂಥ ಪದ? ಭಗವಂತನಿಗೆ ನೈವೇದ್ಯ ಕೊಡುವಂಥ ಪದಾರ್ಥ, ಅದು ಬಿಸಿಬೇಳೆ ಭಾತೋ ಇನ್ಯಾವುದೋ, ಅದನ್ನೇ ಮನಸ್ಸಲ್ಲೂ ಕಲ್ಪನೆ ಮಾಡಿದ್ದೀರಾ. ಏಕಕಾಲದಲ್ಲಿ ಒಳಗಿರುವ ಪದಾರ್ಥ ಹೊರಗಿರುವ ಪದಾರ್ಥ ಎರಡನ್ನೂ ಕೃಷ್ಣಾರ್ಪಣ ಅಂದಿದ್ದೀರಾ. ದೇವರು ಒಳಗಿದ್ದನ್ನು ತಗೊಂಡಾನಾ ಇಲ್ವಾ ಅಂದರೆ ಖಚಿತವಾಗಿ ತಗೊಳ್ತಾನೆ ಎಂಬುದೇ ತಾತ್ಪರ್ಯ. ಇದ್ರೆ ತಾನೇ ತಗೊಳ್ಳೋದು, ಇಲ್ಲದಿದ್ದನ್ನು ತಗೊಳ್ಳಿಕ್ಕಾಗುತ್ತಾ ನಿಮಗೆ? ಇಲ್ಲ. ಹಾಗೆ ಆ ಪದಾರ್ಥವನ್ನು ತಗೊಳ್ಳೋ ತಾಕತ್ತು ದೇವರಿಗೆ ಮಾತ್ರ, ನಿಮಗಿಲ್ಲ. ನಮಗಿಲ್ಲ ಆದ್ದರಿಂದ ಆ ಪದಾರ್ಥವನ್ನು ತಗೊಳ್ಳೋ ತಾಕತ್ತು ನಮ್ಮ ಪಾಲಿಗೆ ಇಲ್ಲ. ದೇವರು ತಗೊಳ್ತಾನಾದ್ದರಿಂದ ದೇವರ ಪಾಲಿಗೆ ಅದು ಇದೆ, ಸತ್ಯವಾದ ಪದಾರ್ಥ. ಅದನ್ನೇ ಹೇಳ್ತಾ ಇದ್ದಾರೆ. ಈ ವಿಷಯ ನಿಮಗೆ ಸಾಮಾನ್ಯ ಗೊತ್ತಿರಲ್ಲ. ಸ್ವಪ್ನ, ಸ್ವಪ್ನದಲ್ಲಿ ಪದಾರ್ಥ, ಅದು ಮಾನಸಿಕವಾದಂಥ ವಾಸನಾಮಯ ಪದಾರ್ಥ ಅಂತ ಕಲ್ಪನೆ ಅಂದರೆ ಭಗವಂತನೇ ಸೃಷ್ಟಿ ಮಾಡುತ್ತಾನೆ ಎಂಬ ವಿಷಯ ಗೊತ್ತಿರಬಹುದು. ಆ ಪದಾರ್ಥಗಳು ಸತ್ಯ ಎಂಬುವ ವಿಷಯ ಗೊತ್ತಿರಬಹುದು. ಆದರೆ ಎಚ್ಚರದಲ್ಲೇ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದಂಥ ಪದಾರ್ಥಗಳೂ ಸತ್ಯವೇ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹೇಳ್ತಾ ಅಲ್ಲೂ ಭಗವದ್ ರೂಪಗಳು ಬರುತ್ತಂತೆ. ಹಾಗಾದರೆ ಭಗವಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಭಕ್ಷ್ಯದಲ್ಲಿ ಏನು ತಗೊಂಡ ಅಂದರೆ ಅಲ್ಲೂ ತನ್ನ ರೂಪಗಳೇ ಇವೆ, ಆ ರೂಪಗಳನ್ನೇ ಸ್ವೀಕಾರ ಮಾಡುತ್ತಾನೆ. ಹೊರಗಿರುವ ಪದಾರ್ಥದಲ್ಲೂ ಅದೇ ರೂಪಗಳಿವೆ, ಆ ರೂಪಗಳೇ ಸ್ವೀಕಾರ ಮಾಡುತ್ತಾನೆ. ದೇವರಿಗೆ ಎರಡೂ ಭಕ್ಷ್ಯ ಬಂತು, ನಮಗೆ ಮಾತ್ರ ಹೊರಗಿಂದ ಮಾತ್ರ ಇದೆ. ಅದಕ್ಕೆ ಹೇಳುತ್ತಾರೆ ಭಗವಂತನಿಗೆ ಮನಸ್ಸಿನಲ್ಲಿ ನೆನೆದು ಕೊಟ್ಟರೆ ಸಾಕ್ಷಾತ್ತಾಗಿ ಕೊಟ್ಟು ಬಿಡುತ್ತಾನೆ ಭಗವಂತ. ಯಾಕೆ ನಮಗೆ ಮನಸ್ಸಲ್ಲಿ ಮತ್ತು ಆತ ತಿರುಗಿ ಕೊಟ್ಟರೆ ತಗೊಳ್ಳೋ ಯೋಗ್ಯತೆ ಇಲ್ಲ, ಅದಕ್ಕೆ ಸಾಕ್ಷಾತ್ತಾಗಿ ಕೊಡುತ್ತಾನೆ. ಏವಂ ಜಾಗ್ರದವಸ್ಥಾಯಾಮೇವ ಶಬ್ದಗಳು ನೋಡಿ, ಎಚ್ಚರ ಕಾಲದಲ್ಲೇನೆ ಸಂಸ್ಕಾರ ಉಪಾದಾನಕಾನ್ ಪದಾರ್ಥಾನ್ ಸೃಷ್ಟ್ವಾ. ಸಂಸ್ಕಾರವೇ ಉಪಾದಾನ ಅಂದರೆ ಮಣ್ಣಿನಂತೆ ಸರಕಾಗಿರುವಂಥ ಪದಾರ್ಥಗಳನ್ನು ಚೆನ್ನಾಗಿ ಸೃಷ್ಟಿ ಮಾಡಿ ಜೀವ ಮನೋದ್ವಾರ ಬಾಹ್ಯ ಮನಸ್ಥಿತೇನ ಅನಿರುದ್ಧಾಖ್ಯೇನ ಸಮನಸ ತಾನ್ ಸರ್ವಾನ್ ಅನುಭವತಿ. ಆ ಭಗವಂತ ಏನು ಮಾಡುತ್ತಾನೆ? ಆ ಪದಾರ್ಥಗಳ ಸೃಷ್ಟಿ ಮಾಡಿಸಿ ಆ ಪದಾರ್ಥಗಳಲ್ಲಿರುವಂಥ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾನೆ, ಮನಸ್ಸಿನ ಮೂಲಕವೇ ಸ್ವೀಕಾರ ಮಾಡುತ್ತಾನೆ. ಸ್ವೀಕಾರ ಮಾಡಿ ನಮಗೆ ಅದರ ಅನುಭವ ಕೊಡುತ್ತಾನೆ, ಹಾಗೆ ಸುಖ ಕೊಡುತ್ತಾನೆ. ಅದರ ಹೇಳುತ್ತ ಅನುಭವ ಅಂಸ್ತು ಹೇಗಿರುತ್ತೆ, ಭಗವಂತ ನಮಗೆ ತಾನು ಆಲೋಚನೆ ಮಾಡಿ ನಮಗೆ ಆಲೋಚನೆ ಕೊಡಬೇಕು, ತಾನು ಅನುಭವಿಸಿ ನಮಗೆ ಅನುಭವ ಕೊಡಬೇಕು. ಹೇಗೆ ಕೊಡ್ತಾನೆ ಅಂದರೆ, ಒಂದೊಂದು ಸಲ ಕಂಚಿ ದೇಶದಲ್ಲಿ ಕಂಚ್ಯಾಂ ತ್ರಿಭುವನ ತಿಲಕೋ ಭದ್ರಸೇನಾಖ್ಯೋ ರಾಜಾ ಭವೇಯಂ, ನಾನು ರಾಜ ಆಗಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅವಾಗ ರಾಜನ ಕಲ್ಪನೆ, ಒಳ್ಳೆ ಪೇಟ ಗೀಟ ಕಟ್ಟಿ ಎಲ್ಲ ತಲೆಯ ಮೇಲೆ ಕಿರೀಟ ಇಟ್ಟು ಇಟ್ಟಂತೆ ಕಲ್ಪನೆ ಹೋದಂತೆ ಅದೆಲ್ಲ ಬರ್ತಾ ಇರುತ್ತೆ. ತಥಾ ಛತ್ರ ಚಾಮರಾದಿ ನಾನಾವಿಧ ರಾಜೋಪಚಾರೈ ಸೇವಕೈ ಭೃತ್ಯವರ್ಗೈ ದೇವ ಮನೋಮೋಹಿನೀಭಿ ಸುಂದರಿಭಿ ಪರಿಕಲ್ಪಿತ ಕಾಮೋಪಚಾರೈಶ್ಚ ವೃತಃ, ನಾನಾ ರೀತಿಯಾಗಿರ್ತಕ್ಕಂಥ ಛತ್ರ ಚಾಮರ ಉಪಚಾರ, ನಾನಾ ಸ್ತ್ರೀಯರು ಎಲ್ಲ ಹಿಂದೆ ರಾಜರಿಂದ ಹೋಗ್ತಾ ಇರ್ತಾರಲ್ಲ, ಆ ಥರ ನಾನಾಗಬೇಕು. ಅವನಿಗೇನಿರಲ್ಲ, ಎಲ್ಲೋ ರೋಡಲ್ಲಿ ಮಲ್ಕೊಂಡಿರ್ತಾನೆ, ತಲೆಯಲ್ಲಿ ಮಾತ್ರ ಎಲ್ಲ ಕಲ್ಪನೆ ಆಗ್ತಾ ಇರುತ್ತೆ. ಇನ್ನು ಅದಾದ ಶತ್ರು ಅವನ ಕಲ್ಪನೆಗಳು, ನನಗೆ ರಾಜ ಅಂದರೆ ಶತ್ರುಗಳು ಜಾಸ್ತಿ ಅಲ್ಲ, ನನಗೆ ಶತ್ರುಗಳು ಯಾರು ಇರಬಾರ್ದು. ಅಜಾತ ಶತ್ರು ಇಚ್ಛಾಮೃತಿ, ಸಾವೇ ಬರಬಾರ್ದು, ಯಾವಾಗ ಬೇಕಾದ್ರೂ ಸಾಯ್ಬೋದು. ಇನ್ನು ಸರ್ವ ವಿದ್ಯಾಸು ನಿಪುಣ, ಎಲ್ಲ ವಿದ್ಯೆಗಳಲ್ಲಿ ನಾನು ನಿಪುಣ ಆಗಿರಬೇಕು. ಆದಮೇಲೆ ಮುಂದೆ ಹೇಳ್ತಾನೆ, ಯುವ ಯಾವಾಗಲೂ ಯಂಗ್ ಮತ್ತು ಮುದುಕ್ತನ ಬರಲೇಬಾರದು. ರೂಪ ಔದಾರ್ಯ ವೀರ್ಯಾದಿ ಅನೇಕ ಗುಣ ಗಣ ಮಂಡಿತಶ್ಚ ಭವೇಯಂ, ನಾನು ಇಂಥ ನಾನಾ ಗುಣಗಣಗಳಿಂದ ಮಂಡಿತನಾಗಿರಬೇಕು, ಬಹಳ ಚೆನ್ನಾಗಿರಬೇಕು. ಇತ್ಯಾದಿ ರೂಪಂ ಮನೋರಥಂ ಕರೋತಿ, ಭಗವಂತ ನೋಡಿ ಈ ಥರ ನಮಗೆ ಬರಬೇಕಾದರೆ ದೇವ ನಮ್ಮ ಕರ್ಮಾನುಸಾರ ಹಾಗೆ ಆಲೋಚನೆ ಮಾಡಿದರೆ ಜೀವ ಹಾಗೇ ಆಲೋಚನೆ ಮಾಡುತ್ತಾನೆ. ಇದು ಹೇಳ್ತಾ ಇದ್ದಾರೆ. ಕದಾಚಿತ್ ರಾಜೈವ ಅಹಂ ಅಸ್ಮಿ ಇದಾನೀಂ ಉಕ್ತಾನೇಕ ಗುಣಗಣ ಮಂಡಿತಶ್ಚ ಅಸ್ಮಿ ಇತ್ಯಾದಿ ರೂಪಂ ಧ್ಯಾನಂ ಕರೋತಿ, ಕೆಲವೊಮ್ಮೆ ಧ್ಯಾನ ಮಾಡುತ್ತಾನಂತೆ, ನಾನು ಹೀಗಿದ್ದೇನೆ ಹಾಗಿದ್ದೇನೆ. ಧ್ಯಾನ ಅಂದೇನು, ಮನೋರಥ ಅಂದ್ರೇನು, ಮನೋರಥದಲ್ಲಿ ಬಿಟ್ಟು ಬಿಟ್ಟು ಮನಸ್ಸು ಹೋಗ್ತಾ ಇರುತ್ತೆ, ಧ್ಯಾನದಲ್ಲಿ ಒಂದೇ ಸಮನೆ ಬರ್ತಾ ಇರುತ್ತೆ. ಆ ದೇವ ಮಾಡಿದ್ದಕ್ಕೆ ಪ್ರತಿಬಿಂಬತ್ವಾತ ತದುಭಯಂ ಜೀವೋಪಿ ಕರೋತಿ, ಪ್ರತಿಬಿಂಬನಾದ್ದರಿಂದ ಜೀವನು ಕೂಡ ಹಾಗೇ ಆಲೋಚನೆ ಮಾಡಿ ಹಾಗೇ ಬರ್ತಾ ಬರ್ತಾ ಇನ್ನು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಕದಾಚಿತ್ ಸೋಪಾಸನಾದಿ ಮನೋರಥಂ ಧ್ಯಾನಂ ಕರೋತಿ, ಭಗವಂತ ನಮ್ಮಲ್ಲಿ ನಿಂತುಕೊಂಡು ಒಳ್ಳೆ ಉಪಾಸನ ಎಲ್ಲ ಮಾಡಬೇಕು ಅನ್ನೋ ಮನಸ್ಸು ಸಂಕಲ್ಪ ಎಲ್ಲ ಮಾಡುತ್ತಾನೆ, ಹಾಗೆ ಧ್ಯಾನವನ್ನು ಭಗವಂತ ಮಾಡುತ್ತಾನೆ. ಆವಾಗ ಜೀವೋಪಿ ಕರೋತಿ, ಜೀವನು ಕೂಡ ಧ್ಯಾನವನ್ನು ಮಾಡುತ್ತಾನೆ. ಹೀಗೆ ಮಾಡುತ್ತಾನೆ ಅಂದರೆ ನಮ್ಮಿಂದ ಏನೇನಾಗಬೇಕೋ ಅದು ದೇವ ಮಾಡಿ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಮಾಡಿ ಮಾಡಿಸುವ ಎಂಬ ಶಬ್ದದ ಪ್ರಯೋಗ ಅರ್ಥವನ್ನು ತೋರಿಕೊಡ್ತಾ ಇದ್ದಾರೆ. ಇನ್ನು ಕದಾಚಿತ್ ಬರೀ ಸುಖ ಮಾತ್ರ ಅಲ್ಲ, ಕರ್ಮಾನುಸಾರೇಣ ಜೀವಸ್ಯ ಸುಖ ದುಃಖಾದಿದಾನಾಯ, ಸ್ವಾಮಿ ನಮಗೆ ಸುಖ ದುಃಖ ಕೊಡಲಿಕ್ಕೆ ನಿರ್ದೋಷ ಪೂರ್ಣಾನಂದೋಪಿ, ಅವನಿಗೆ ಆನಂದಪೂರ್ಣ ನೋ ದೋಷವೇ ಇಲ್ಲ, ಇಚ್ಛೆಯ ಅವನೇನು ಮಾಡುತ್ತಾನೆ, ದುಃಖ ಪಟ್ಟಂತೆ ತಾನು ಇದ್ದರೆ ನಮಗೆ ದುಃಖ ಬರುತ್ತೆ, ಸುಖಪಟ್ಟಂತೆ ಇಟ್ಟರೆ ತಾನು ಅನುಭವಿಸಿದರೆ ನಮಗೆ ಸುಖ ಬಂದಂತೆ ಆಗುತ್ತೆ. ಇದನ್ನು ಹೇಳ್ತಾ ಇದ್ದಾರೆ. ಪ್ರತಿಬಿಂಬಸ್ಯ ಜೀವಸ್ಯ ಸುಖ ದುಃಖಾದಿಕಂ ಪ್ರಯಚ್ಛತಿ, ಇದೆಲ್ಲವನ್ನ ಭಗವಂತ ಹೀಗೆ ಕೊಡ್ತಾ ಇದ್ದಾನೆ. ಏನು ಗೊತ್ತಾಯಿತು, ದೇವರು ಕೊಡ್ತಾ ಇದ್ದಾರೆ ಎಂದು ಗೊತ್ತಾಯಿತು. ಅಂದರೆ ಒಂದು ಸಲನ ಎರಡು ಸಲನ ಬೆಳಿಗ್ಗಿಂದ ರಾತ್ರಿ ಮಲಗೋ ಪರ್ಯಂತ ಕ್ಷಣ ಕ್ಷಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಮನಸ್ಸಿನಲ್ಲಿ ಸುಖ ದುಃಖ ಪ್ರತಿಯೊಂದು ಕೆಲಸ ತಾ ಮಾಡಿ ಮಾಡಿಸಿದರೆ ಹೊರತು ನಾವು ಮಾಡಲ್ಲ, ಹೀಗೇ ಇರ್ತೀವಿ. ಪ್ರತಿಯೊಂದು ಅವನೇ ಮಾಡಿಸ್ಬೇಕು. ಎಷ್ಟು ಕಾಲ ಮಾಡಿಸ್ಬೇಕ್ರಿ, 24 hours, 24 ಗಂಟೆ ನಮ್ಮ ಸುತ್ತೇ ಬಿದ್ದಿರಬೇಕು. ನಮ್ಮ ಭಾಷೆಯಲ್ಲಿ ಹೇಳಿದರೆ ನೀವು ಸುತ್ತೇ ಬಿದ್ದಿರಬೇಕ್ರಿ, ನಮ್ಮ ಬೇರೆ ಜೀವನವೇ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಒಂದು ಸಾಧನೆ ಇಲ್ಲ ಏನಿಲ್ಲ, ಈ ಮಕ್ಕಳು ಮೊಮ್ಮಕ್ಕಳು ಇದೇ ಆಗಿಬಿಟ್ಟಿದೆ ಅಂತ. ಹೌದಾ, ಮತ್ತು ದೇವರೇನನ್ಬೇಕು, ನಮ್ಮ ಸುತ್ತೇ ಬಿದ್ದಿರಬೇಕು ಅವನು. ಒಂದ ಎರಡ, ಇಡೀ ಜಗತ್ತಿನ ಪ್ರತಿಯೊಂದು ಪ್ರಾಣಿಯ ಸುತ್ತು ಒಂದು ಕ್ಷಣ ಬಿಟ್ಟರೆ ಸತ್ತು ಹೋಗ್ತಾನ. ಮತ್ತೇನು ಮಾಡಬೇಕು? ಎಷ್ಟು ಜನ ಗಂಟು ಹಾಕ್ಕೊಂಡಿದ್ದಾನೆ, ಎಷ್ಟು ಜನಕ್ಕೆ ಎಷ್ಟು ಸಲ ಒಬ್ಬೊಬ್ಬರೇ ಹೋಗ್ತಾ ಇರ್ತೀವಿ, ಏನೇನೋ ಆಲೋಚನೆ, ನಗ್ತಾ ಹೋಗ್ತಾ ಇರ್ತೀವಿ, ಆನಂದ ಪಡ್ತಾ ಇರ್ತೀವಿ. ಅದು ಕೊಡೋದು ಯಾರು? ನಾಥ ಅವನೇ. ಇಲ್ಲದಿದ್ದರೆ ಎಲ್ಲರೂ ಬ್ಲ್ಯಾಂಕ್ ಹುಚ್ಚರಂತೆ ಹಾಗೇ ಕೂತಿರಬೇಕು. ಅವನು ಒಂದು ಕಡೆ ನಾನೇನು ಕೊಡಲ್ಲ ಅಂತ ಸ್ಟ್ರೈಕ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ಇದರಿಂದ ಗೊತ್ತಾಗೋದೇನಯ್ಯ ಅಂದರೆ, ನಮಗಾಗಿ ಹಗಲಿರುಳು ಹೆಣಗುವಂಥ ಏಕೈಕ ವ್ಯಕ್ತಿ, ನಮ್ಮದಾದ ಒಂದು ವ್ಯಕ್ತಿ, ನಮಗಾಗಿರುವ ವ್ಯಕ್ತಿ ಅವನೊಬ್ಬನೇ ಎಂಬ ಪರಿಚಯ ನಮಗಾಗಬೇಕು. ಅವನ ಜೊತೆ ನಮಗೆ ಇಂಟಿಮಸಿ ಬೆಳೆಯಬೇಕು. ಇಂಟಿಮಸಿ ಅಂದರೆ ಮನಸ್ಸಲ್ಲಿ ಅವನ ಮೇಲೆ ಅಭಿಮಾನ ಉಕ್ಕಿ ಹರಿಯಬೇಕು. ಅದು ಯಾವಾಗ? ಸತತ ಅವನು ಮಾಡುವ ಉಪಕಾರ, ಆ ಉಪಕಾರದ ಜೊತೆಗೆ ಅವನಿಗೇನೂ ಪ್ರಯೋಜನ ಇಲ್ಲ, ಕರುಣೆಯಿಂದ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ, ಅದು ಮಾತ್ರ ದೇವರಲ್ಲಿ ನಮಗೆ ಭಕ್ತಿಯನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯ. ಅದರಿಂದ ಮಾತ್ರ, ಇಲ್ಲದಿದ್ದರೆ ನಮಗೇನೂ ಬರಲ್ಲ. ದೇವ ನಮಗೆಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರವೇ ಇಲ್ಲದಿದ್ದರೆ ಬರೀ ಈ ದೇವರು ಇಟ್ಟು ದೊಡ್ಡವ ಅಟು ದೊಡ್ಡವ, ಇಲ್ಲಿ ಹಾರ್ತಾನೆ ಅಲ್ಲಿ ಹಾರ್ತಾನೆ ಅಂದರೆ ಏನು ಮಾಡಿದ್ರೆ ನನಗೇನು ಅಂತ ಕೂತಿರ್ತೀವಿ. ಹೌದಾ ಅಲ್ವಾ? ಉಪನ್ಯಾಸ ಕೇಳಿದ್ದೇ ಕೇಳಿದ್ದು ಗುಣಪೂರ್ಣ ಗುಣಪೂರ್ಣ ಗುಣಪೂರ್ಣ, ಏ ಎಲ್ಲರೂ ಇದೇ ಹೇಳ್ತಾರಪ್ಪ, ಏನು ಗುಣವೋ ಏನು ಪೂರ್ಣವೋ ಏನು. ನಮಗೆ ಹಾಕಿದ್ದು ಮಧ್ಯಾಹ್ನ ಕಾಲಕ್ಕೆ ಹೋಳಿಗೆ ಪೂರ್ಣ ಒಂದು ಕಾಣಿಸುತ್ತಷ್ಟೇ ಹೊರತು ಏನು ಪೂರ್ಣವೋ ಏನು ಅರ್ಥ ಆಗಲ್ಲ, ಮನಸ್ಸಿಗೆ ಎಟಕಲ್ಲ. ಒಟ್ಟಾರೆ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಏನು ಕೇಳಿದ್ರು ಅವನ ಮೇಲೆ ಕನೆಕ್ಷನ್ನೇ ಬರ್ತಾ ಇಲ್ಲ. ಪಕ್ಕ ಮನೆಯವರಿಗೆ 10 ಕಾರಿದೆ, 20 ಕೋಟಿ ಇದೆ, ಅದು ಇದೆ ಇದು ಇದೆ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹೇಳಿದ್ರು ಕೂತು ಕೇಳಿದ ಮೇಲೆ ನಂಗೇನ್ರಿ ಅಂತ ಹೋಗ್ತೀವಿ. ಹಾಗೆ ಆಗ್ಬಿಡುತ್ತಲ್ಲ. ಯಾವಾಗ ನಮಗೆ ಭಗವಂತನ ಜೊತೆಗೆ ಅಭಿಮಾನ ಬೆಳೆಯುತ್ತೆ, ನನಗಾಗಿ ಅವ ಏನು ಮಾಡುತ್ತಾ ಇದ್ದಾನೆ ನೋಡಿದಾಗ ಅವ ಬರುತ್ತೆ. ಅವನು ಮಾಡುವಷ್ಟು ಉಪಕಾರ ತಂದೆ ತಾಯಿಯೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ತಂದೆ ತಾಯಿಯೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ವೇದ ಯದ್ಯಪಿ ಹೇಳುತ್ತೆ, ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ. ಇಲ್ಲಿ ಮಾತೃದೇವೋಭವ ದೇವೋಭವ ದೇವೋಭವ ಅಂತ ಅರ್ಥ ಏನು ಅಂದರೆ, ಭಗವಂತ ಇವರಲ್ಲಿ ನಿಂತು ನಮಗೆ ಯಾರಲ್ಲಿ ನಿಂತು ಭಗವಂತ ಬೇಗ ಹತ್ತಿರ ಆಗ್ತಾ ಇದ್ದಾನೆ, ತಾಯಿಯಲ್ಲಿ ನಿಂತು ಬೇಗ ಹತ್ತಿರ ಆಗ್ತಾ ಇದ್ದಾನೆ. ತಾಯಿಯಲ್ಲಿ ನಿಂತು ದೇವರು ತೋರುವ ಅಭಿಮಾನ ಆ ದೇವರೇ ಮಿಕ್ಕ ಕಡೆ ತೋರ್ತಾ ಇಲ್ಲ. ಆದ್ದರಿಂದ ದೇವರ ಅಭಿಮಾನ ನಮಗೆ ಮೊದಲು ಪರಿಚಯ ಆಗುವುದೇ ತಾಯಿಯ ಮೂಲಕ, ನಂತರ ತಂದೆಯ ಮೂಲಕ, ನಂತರ ಆಚಾರ್ಯರ ಮೂಲಕ ಅಂತ. ಒಟ್ಟಾರೆ ಅಭಿಮಾನ ತೋರೋ ನಾಥನಾರಯ್ಯ. ಅವನೊಬ್ಬನಿಲ್ಲದಿದ್ದರೆ ತಂದೆ ತಾಯಿ ಗುರುಗಳು ನಮ್ಮ ಮೇಲೆ ಅಭಿಮಾನ ತೋರಬಲ್ಲರ? ಯಾರೂ ಇಲ್ಲ, ಎಲ್ಲ ಜಡದಂತೆ ಇದ್ಬಿಡುತ್ತಾರೆ. ಹಾಗಾದರೆ ಅವರೆಲ್ಲರೊಳಗೆ ನಿಂತು ನಮ್ಮ ಮೇಲೆ ಅಭಿಮಾನ ತೋರುವಂಥವ್ರು ಯಾರು? ಶ್ರೀಹರಿ ಒಬ್ಬನೇ. ಅವನೇ ತಂದೆ, ಅವನೇ ತಾಯಿ, ಅವನೇ ಗುರು, ಅವನೇ ಸರ್ವಸ್ವ. ಅವನ ಅಧಿಷ್ಠಾನ ಇದ್ದದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಬರಬೇಕು ಎಂಬಲ್ಲಿಗೆ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯೇ ಜಾಗ್ರತ್ ಪ್ರಕರಣ, ಎಚ್ಚರ ಎಂಬ ಪ್ರಕರಣ ಕೊಟ್ಟರು. ಅರ್ಥ ಎಷ್ಟಾಯಿತೋ ನನಗೆ ನಿಮಗೆ ಗೊತ್ತಿಲ್ಲ. ಪ್ರಕರಣ ಅಂತ ಮುಗಿಯಿತು. ಇನ್ನೊಂದು ಪ್ರಕರಣ,
ಎಚ್ಚರದಲ್ಲಿದ್ದಾಗ ಸಾತ್ವಿಕ ಚಿಂತನೆ ಉಂಟಾದ ಕಲ್ಪನೆಗಳು ಸತ್ಯ ಸಾತ್ವಿಕ ಅಲ್ದಿರೋ ಸತ್ಯ
ಅಲ್ಲಿ ಸಾತ್ವಿಕ ಅಲ್ಲವಾ ಸಾತ್ವಿಕ ಹೌದಾ ಅಂತಲ್ಲ. ಕಲ್ಪನೆ ಬಂತಾ ಇಲ್ಲ, ಬಂದಾಗ ಮಾನಸಿಕವಾದ ಪದಾರ್ಥ ಬಂತಾ ಇಲ್ಲ, ಅದು ಸತ್ಯ. ಸತ್ಯ ಇವಾಗ ನಿಮಗೆ ಸ್ವಪ್ನದಲ್ಲಿ ಸಾತ್ವಿಕ ಅಲ್ಲದ್ದು ಕೂಡ ಸ್ವಪ್ನದಲ್ಲಿ ಬರೋ ಸತ್ಯ ಅಲ್ವಾ? ವಾಸನಾಮಯವಾದ ಪದಾರ್ಥ ತಯಾರಾಗ್ತಾ ಇದೆ, ಅದು ಸತ್ಯವೋ ಅಲ್ವೋ? ಸ್ವಪ್ನದಲ್ಲಿ ನಾವು ಸಾತ್ವಿಕ ಅಲ್ಲದ್ದು ಕೂಡ ಬರುತ್ತಲ್ಲ, ಅದು ಸತ್ಯ. ಅದರ ಫಲ ಬೇರೆ, ಪದಾರ್ಥ ಅಂತ ಸತ್ಯ, ಇಲ್ಲೂ ಸತ್ಯವೇ. ಹಾ ಅದೇ ಮೊಲದ ಕೋಡು ಅದು ಇದು ಎಲ್ಲ ಬರುತ್ತಲ್ಲ. ಇನ್ನ ಇಷ್ಟು ಹೇಳಿ ಚೆನ್ನಾಗಿ ಹೇಳ್ತಾರೆ. ಏವಂ ಜಾಗ್ರತ ಧ್ಯಾನ ಮನೋರಥೇಶು, ಎಚ್ಚರ ಕಾಲದಲ್ಲಿ ಬರುವಂಥ ಧ್ಯಾನ, ಎಚ್ಚರ ಕಾಲದಲ್ಲಿ ಬರುವಂಥ ಹಗಲುಗನಸು, ಇವುಗಳಲ್ಲಿ ಭಗವಾನ್ ಜೀವ ಪ್ರಯತ್ನೈರೇವ, ಜೀವನ ಪ್ರಯತ್ನದಿಂದಲೇನೆ ಸ್ಥೂಲ ಅಸ್ಥೂಲ ಭೇದ ಭಿನ್ನಾನ್ ಕರಿತುರಗಾದಿ ನಾನಾ ಪದಾರ್ಥಾನ್ ವಿಧ ಪದಾರ್ಥಾನ್ ನಿರ್ಮಾಯ, ಜೀವನ ಪ್ರಯತ್ನದಿಂದಲೇನೆ ನಾನಾ ದೊಡ್ಡದು ಚಿಕ್ಕದು ಮೊದಲಾದ ನಾನಾ ಪದಾರ್ಥಗಳನ್ನು ಭಗವಂತ ನಿರ್ಮಾಯ ಶಬ್ದ ಹಾಕ್ತಾ ಇದ್ದಾರೆ, ನಿರ್ಮಾಣ ಮಾಡಿ ಸ್ವಯಮಪಿ ತತ್ತನ್ನಾಂನ ತತ್ತದಾಕಾರೇಣ ತತ್ತ ತತ್ರ ಪ್ರಾದುರ್ಭೂಯ, ತಾನೇ ಆಯಾ ಮನಸ್ಸಿನಲ್ಲಿ ಕಲ್ಪನೆ ಬರುವಾಗ ಅಲ್ಲಲ್ಲೇ ಅಲ್ಲಲ್ಲಿ ಆಯಾ ಆಕಾರದಲ್ಲಿ ತಾನೇ ಪ್ರಕಟನೆ ಆಗ್ತಾನಂತೆ, ಈ ವಿಷಯ ಗೊತ್ತಿಲ್ಲ, ಅದು ಸದಾ ನೆನೆಯಬೇಕು ನಾವು. ವಿಹೃತ್ಯ ಚೆನ್ನಾಗಿ ವಿಹಾರ ಮಾಡಿ ಕೆಲವೊಂದು ಸಲ ನೋಡಿ, ಕೂತಿರ್ತಾರೆ ಆಲೋಚನೆ ಮಾಡ್ತಾ ಇರ್ತಾರೆ, ಹೀಗಿರಬೇಕು ಹೀಗಿರಬೇಕು ಅಂತ ಮನಸ್ಸಲ್ಲಿ ಕಲ್ಪನೆ ಬರ್ತಾ ಇರುತ್ತೆ, ಆ ಪ್ರಕಾರ ಇನ್ನೂ ಅರ್ಧ ಆಗಿರುತ್ತೆ, ಮನೆ ಕಟ್ಟಿರ್ತಾನೆ ಇನ್ನೂ ಅರ್ಧ ಆಗಿರುತ್ತೆ, ಅಷ್ಟಕ್ಕೆ ಬನ್ರಿ ಅಂತ ಫೋನ್ ಬರುತ್ತೋ ಯಾವುದು ಬರುತ್ತೋ ಅದು ಹೋಗ್ತಾನೆ, ಅಂದರೆ ಆ ಅರ್ಧ ಮನೆಯೋ ಎಷ್ಟಿದೋ ಅದೇ ಆಕಾರದಲ್ಲಿ ಭಗವಂತ ಪದಾರ್ಥದಲ್ಲಿ ಇರ್ತಾನೆ, ಅಲ್ಲಿಗೆ ಸ್ಮ್ಯಾಶ್ ಹೊಟ್ಟೋಗ್ತದೆ, ಅಲ್ಲಿಗೆ ಸೃಷ್ಟಿ ಮಾಡುತ್ತಾನೆ, ಅಲ್ಲೇ ಅದನ್ನು ನಾಶ ಮಾಡುತ್ತಾನೆ, ಈ ವಿಚಾರ ನಮಗೆ ಗೊತ್ತಿಲ್ಲ ಅಷ್ಟೇ, ಅಲ್ಲಲ್ಲಿ ತಯಾರು ಮಾಡುತ್ತಾನೆ. ಯಾಕೆ ಹೀಗೆ ಅಂದರೆ ನೋಡಿ, ಒಳಗಿನ ರಹಸ್ಯ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದೇ ತಾನೇ ಹೀಗಲ್ಲಿ ಯಾಕೆ ಹಗಲಗನಸು ಕೊಡಬೇಕು, ಹಗಲಗನಸು ಕೊಟ್ಟು ನಾನಾ ಇದ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತ ಯಾಕೆ ಮಾಡಿಸ್ಬೇಕು. ಆ ಹಗಲಗನಸಿನಲ್ಲಿ ಕೂತ ಕಡೆ ಆಲೋಚನೆ ಬರುವಾಗ ಕೆಲವೊಮ್ಮೆ ಮನಸ್ಸಿನಲ್ಲಿ ಯಾರೋ ಕೊಂದಂತೆ ಅಥವಾ ಕೈ ಕಾಲು ಕತ್ತೆ ಎಂದು ಬರಲ್ಲ, ಚಚಿಚ ಹೀಗೆ ಅನ್ಕೋಬಾರ್ದು ಅಂತ ಎದ್ದು ಹೋಗ್ತಾ ಇರ್ತೀವಿ, ಬರುತ್ತೇನಮ್ಮ. ಹಾಗೆ ನಮ್ಮವರು ಯಾರೋ ಹೋದಂತೆ ಮನಸ್ಸಿಗೆ ಬರೋದು, ಬಂದ ಕೂಡಲೆ ದೋಷವಿಲ್ಲ ಅದು ಇದು ಏನೋ ಟ್ಯಾಬ್ಲೆಟ್ ನುಂಗೋದು ಎಲ್ಲ ಆಗ್ತಾ ಇರುತ್ತೆ, ಇಲ್ಲ ಇದೆಲ್ಲ ಯಾಕೆ ಮಾಡಿಸ್ತಾನೆ ಭಗವಂತ ಅಂದರೆ ಇಷ್ಟೇ ತಾತ್ಪರ್ಯ. ನಮಗೆ ಅನೇಕ ಕರ್ಮದ ಗುಂಪು, ಸಂಚಿತ ಕರ್ಮ, ದೊಡ್ಡ ಗೋಡೌನ್ ತುಂಬ ಪ್ಯಾಕೆಟ್ಸ್ ಇವೆ, ಅದರಲ್ಲಿ ಒಂದು ಪ್ಯಾಕೆಟನ್ನು ತೆಗೆದಿದ್ದಾನೆ, ಅದನ್ನು ಉಣಿಸುವಾಗ ಆದಷ್ಟು ಬೇಗ ಎರಡು ಭಾಗ ಮಾಡ್ತಾನೆ ಭಗವಂತ, ಅಪರೋಕ್ಷ ಜ್ಞಾನ ಪರ್ಯಂತ ಉಣ್ಣಬೇಕಾದ ಭಾಗ ಇಷ್ಟು, ಅಪರೋಕ್ಷ ಜ್ಞಾನ ನಂತರ ಇಷ್ಟು ಅಂತ ಡಿವೈಡ್ ಮಾಡ್ತಾನೆ ಭಗವಂತ, ಮೊದಲೇ ಡಿವೈಡ್ ಮಾಡಿಬಿಡ್ತಾನೆ. ಆ ಅಪರೋಕ್ಷಕ್ಕಿಂತ ಮೊದಲು ನಾವು ಉಣ್ಣಬೇಕಾದ ಪದಾರ್ಥ ಏನು ಕರ್ಮದಲ್ಲಿ ಇಷ್ಟು ಜನ್ಮಗಳು ಇವನಿಗೆ, ಈ ಜನ್ಮಗಳಲ್ಲಿ ಇಷ್ಟನ್ನು ಉಣ್ಲೇಬೇಕು ಅಂತ, ನಮ್ಮ ಲಿಂಗ ದೇಹ ಸವಿಸಬೇಕಾದರೆ ಏನು ಅನುಭವ ಕೊಡಬೇಕು ಏನು ಚಿಂತನೆ ಮಾಡಿಸಬೇಕು ಅದಕ್ಕಿಷ್ಟು ಕರ್ಮ ಉಣಬೇಕು ಅಂತ ನಿರ್ಣಯ ಮಾಡ್ತಾನೆ. ಆ ಕರ್ಮವು ಕೂಡ ತುಂಬ ಜನ್ಮಗಳಾಗಿಬಿಟ್ಟು ಸತ್ತೋಗ್ತಾನವ, ಅದರಿಂದ ಕೆಲವೇ ಜನ್ಮಗಳಲ್ಲಿ ಇಷ್ಟನ್ನು ಕಳೆಯಬೇಕು ಅಂತ ಸಂಕಲ್ಪ. ಆದರೆ ಆಯಾ ಒಂದೊಂದು ಅಚ್ಚು ಆ ಕರ್ಮಗಳೆಲ್ಲ ಕಳೀಲಿಕ್ಕೆ ಅನೇಕ ಜನ್ಮಗಳು ಬರಲೇಬೇಕು. ಏನು ಮಾಡುತ್ತಾನೆ ಅಂದರೆ ಒಂದೊಂದು ಜನ್ಮದಲ್ಲೇ ದಿನಾಗಲೂ ಸ್ವಪ್ನದಲ್ಲಿ ಅನೇಕ ಜನ್ಮಗಳ ಕರ್ಮ ಕಳೀತಾ ಬರ್ತಾನೆ, ಅನೇಕ ಜನ್ಮಗಳ ಕರ್ಮ ಕಳೀತಾ ಬರ್ತಾನೆ. ಅಂದರೆ ಆ ಸ್ವಪ್ನದಲ್ಲೇ ನಾನಾ ಕಡೆ ಕಳಿಸೋದು, ಕತ್ತಲೆ ಕತ್ತರಿಸೋದು, ಅದು ಇದು ಎಲ್ಲ ಮಾಡಿ ಮುಗಿಸ್ಬಿಡ್ತಾ ಬರ್ತಾ ಇತ್ತು. ಅಷ್ಟೊತ್ತು ಮಹಾ ಮಲಗ್ತೀವಪ್ಪ ನಾವು, 8 ಗಂಟೆ ಹೊತ್ತ 10 ಅವರವ್ರ ಯಥಾಶಕ್ತಿ ಯಥಾಮತಿ ಅಲ್ವಾ. ಸರಿ ಮಹಾ ಎಷ್ಟು ಸಿಗುತ್ತೆ, 1 8 ಗಂಟೆ ಹೊತ್ತ 6 ಗಂಟೆ ಹೊತ್ತು 8 ಗಂಟೆ ಹೊತ್ತು ಇಟ್ಟುಕೊಳ್ಳಿ, ಮಿಕ್ಕದ್ದೆಲ್ಲ 6 ಗಂಟೆ ಹೊತ್ತಲ್ಲಿ ಎಷ್ಟು ಕಳೀಲಿಕ್ಕಾಗುತ್ತೆ, ಎಷ್ಟು ಕಳೀಲಿಕ್ಕಾಗುತ್ತೆ ಅಷ್ಟು ಕಳೀತಾನೆ. ಇನ್ನೂ ಮ್ಯಾಕ್ಸಿಮಮ್ ಕಳೀಬೇಕು ಒಂದು ಭಗವಂತನಿಗೆ ಇವ್ರ ಸ್ಟಾಕ್ ಜಾಸ್ತಿ ಇದೆ ಅಂತಂದರೆ ಹಗಲುಗನಸಿನಲ್ಲೇ ಕಳೆದು ಬಿಟ್ಟೆ, ಅಲ್ಲೇ ಇವ್ರಿಗೆ ನಾನಾ ಕೈ ಕಾಲು ಕತ್ತರಿಸೋಗ್ಬೇಕು, ನಮ್ಮವ್ರು ಸತ್ತು ಹೋಗೋದು, ಇನ್ನೊಂದು ಮತ್ತೊಂದು ಯಾನಾ ಆಲೋಚನೆಗಳು ಕೊಟ್ಟು ಕಲ್ಪನೆ ಕೊಟ್ಟು ಅವ್ರು ಸತ್ತೋದಂತೆ ಫೀಲಿಂಗು ಕೊಟ್ಟು ಮನಸ್ಸಿನಲ್ಲಿ ಕಲ್ಪನೆ ಕೊಟ್ಬಿಡ್ತಾನೆ, ಸತ್ತೋದಂತೆ ಬಿದ್ದಂತೆ ಎಲ್ಲ ಮನಸ್ಸಿಗೆ ಬರ್ತಾ ಇರ್ತಾ, ಅಯ್ಯೋ 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 ಅಂಥೇಳಿ ಹಾಂ ಅದರಲ್ಲೇ ಎಲ್ಲ ಕಳೀತಾ ಬರುತ್ತಾನೆ. ಇದಕ್ಕಾಗಿ ಎರಡೂ ಕೊಡ್ತಾನೆ, ಮತ್ತು ಅವನು ಮಾಡುವುದು ಉಪಕಾರವೋ ಅಲ್ಲವೋ, ಎಂಥ ಉಪಕಾರ ಮಾಡ್ತಾ ಇದ್ದಾನೆ ಭಗವಂತ, ಅದಕ್ಕೆ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಕೊಂದಂತೆ ಕಲ್ಪನೆ ಮಾಡಿದರೆ ಪಾಪ, ಸತ್ತಂತೆ ಕಲ್ಪನೆ ಮಾಡಿದ್ರಿಲ್ಲ. ಅಲ್ಲಮ್ಮ ನೀವೇನು ಕೊಂದಿಲ್ಲಲ್ಲ, ಅವ್ರು ಸತ್ತೋದಂತೆ ನೀವು ಕಲ್ಪನೆ ನೀವು ಹೀಗೆ ಸತ್ತೋಗ್ಲಿ ಅಂತ ಕಲ್ಪನೆ ಮಾಡಿದೆ ಬೇರೆ. ಅದು ಹಾಗಲ್ಲ, ಮಾಮೂಲ ನಿಮ್ಮ ಮನಸ್ಸು ತಟ್ಟಂತ ಬಂತು, ಇನ್ನೊಬ್ಬರು ಸತ್ತೋದಂತೆ ಬಂತು ಮನಸ್ಸಿಗೆ. ಆದರೆ ನೀವಾಗಿ ಕೂತು ಸಂಕಲ್ಪ ಮಾಡಿ ಇವು ಸತ್ತು ಹೋಗ್ಲಿ ಅಂತ ಹೇಳಿ ಮನಸ್ಸನ್ನು ಸಂಕಲ್ಪ ಮಾಡಿ ಕೊಂದು, ಹಾಗೇ ಇಲ್ಲಲ್ಲ. ಯಾವ ಥರ ಸತ್ತೋಗ್ಲಿ ಅಂತ ಬರಬಾರ್ದು. ಸತ್ತೋಗಿದ್ದು ಅಂದರೆ ಸತ್ತಂತೆ ಬಂತ, ಅದು ನಿಮ್ಮ ಪ್ರಯತ್ನ ಇಲ್ಲ, ಬಂತದು ಆಲೋಚನೆ ಬರ್ತಾ ಇದೆ. ಯಾವುದು ಹಗಲ ಕನಸಿನ ಸೂಚನೆ ಬರಲ್ಲ, ಹಗಲ ಕನಸಿನ ಸೂಚನೆಗಳಿಲ್ಲ. ಮಧ್ಯಾಹ್ನ ರಾತ್ರಿ ಕನಸು ಕಂದೆ ಮಲಕೊಂಡಾಗ ಬಿದ್ದ ಕನಸಲ್ಲಿ ಮಾತ್ರ ಸೂಚನೆ. ಅದಕ್ಕೆ ಕೆಲವರು ಮಧ್ಯಾಹ್ನದ ಹೊತ್ತು ಮಲ್ಕೊಂಡ್ರೆ ಆ ಕನಸಿನ ಸೂಚನೆಗಳೆಲ್ಲ ಅದು ಸುಳ್ಳು ಅಂತ, ಅದೇನಿಲ್ಲ. ಯಾವಾಗ ಮಲಗಿದ್ರು ಬಿದ್ದರೂ ಕೂಡ ಆಗುತ್ತದೆ. ಹಗಲ ಕನಸಿನಲ್ಲಿ ಸೂಚನೆಗಳು ಆಗಲ್ಲ ಅಷ್ಟೆ. ನಾವಾಗಿ ಕನಸು ಕಂಡಾಗ ಅಂದರೆ ಈ ಹಗಲ ಕನಸಲ್ಲಿ ಸೂಚನೆಗಳು ಕೆಲಸ ಮಾಡಲ್ಲ ಅಂತ ಅಷ್ಟೆ. ಏನು ಹೇಳ್ತಾ ಇದ್ದಲ್ಲ, ಆ ರೀತಿಯಲ್ಲಿ ಎರಡೂ ರೀತಿಯಾಗಿರತಕ್ಕಂಥ ಸ್ವಪ್ನ, ಎಚ್ಚರ ಕಾಲದಲ್ಲಿ ಹಗಲ ಕನಸು, ಧ್ಯಾನ, ಇದರಲ್ಲಿ ಅನೇಕ ಜನ್ಮಗಳ ಕರ್ಮವನ್ನು ಕಳೀತಾ ಬರುತ್ತಾನೆ. ಅದರಿಂದ ಆ ಉಪಕಾರವನ್ನು ಭಗವಂತನದು ಸ್ಮರಣೆ ಮಾಡಲೇಬೇಕು. ಅವಾಗ ಇದೊಂದು ಸಂಗತಿ ಏನು ಅಂದರೆ, ಜ್ಞಾನಿಗಳಾದವರು ಇನ್ನೊಬ್ಬರಿಗೆ ಏನಾದರೂ ಪ್ರಾರಬ್ಧ ಕಳೆಯಬೇಕು ಅಂತಿದ್ದರೆ ಭಗವಂತ ಏನು ಮಾಡುತ್ತಾನೆ, ಅವರ ಮೂಲಕ ಎದುರಿಯವರಿಗೆ ಮಾತನ್ನು ಹೇಳಿಸ್ತಾನೆ, ಏನೋ ಒಂದು ಮಾತನ್ನು ಹೇಳಿಸ್ತಾನೆ. ಅವರು ಅದೇ ಗುಂಗಲ್ಲಿ ಹೊರಟೋಗಿರುತ್ತಾರೆ. ಇವನ ಚತುರ್ದಶಿ ಹೇಳಿದೆ, ಚತುರ್ದಶಿ ಚಿಂತನೆ ಮಾಡ್ತಾ ಹೋಗಿದ್ದೀರಾ, ಹೌದಾ, ಆ ಫಲ ಬರ್ತಾ ಇದೆ ಅಲ್ವಾ. ಹಾಗೆ ನಿಮಗೆ ಏನಾದರೂ ಒಂದು ಕರ್ಮ ಕಳೆಯಬೇಕಾಗಿದ್ದರೆ, ಕರ್ಮ ಕಳೆಯಬೇಕಾಗಿದ್ದರೆ ಹೇಗೆ, ಒಬ್ಬರು ಜ್ಞಾನಿಗಳು ಇನ್ನೊಬ್ಬರಿಗೆ ಏನೋ ಹೇಳಿದರು, ಹೇಳಿದ ಕೂಡಲೇ ಅವರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡ್ರು, ತುಂಬ ಸೀರಿಯಸ್ ಆಗಿ ತಗೊಂಡ್ರು, ಹಗಲು ರಾತ್ರಿ ಅದನ್ನೇ ಚಿಂತನೆ ಮಾಡ್ತಾ ಬಂದರು. ಆಸ್ ಇಫ್ ಅದು ನಡೆದದಂತೆ, ನಡೆದೋದಂತೆ, ಅದು ಯಾವುದೇ ಆಗಲಿ ಚಿಂತನೆ ಮಾಡ್ತಾ 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 ತಲೆ ಕೆಟ್ಟ ಹೋಯ್ತು ಅವರಿಗೆ. ಆದಮೇಲೆ ಕೊನೆಗೆ ಅವರು ಗುರುಗಳ ಮೇಲೆ ಯಾಕೋ ಮನಸ್ಸು ಮುರಿದೋಯ್ತು, ಇವ್ರು ನಂಗೆ ಹೀಗೆ ಹೇಳ್ತಾರ ಹಾಗೆ ಹೇಳ್ತಾರ. ಆದಮೇಲೆ ರಾಯರ ಹತ್ರ ಹೋಗಿ ಸೇವಾ ಮಾಡಿದರು, ಯಾಕೆ ನಂಗೆ ಜೀವನದಲ್ಲಿ ಇಂಥ ಗುರುಗಳನ್ನ ಕೊಟ್ಟರೆ, ಇವರೆಲ್ಲ ಹೀಗೆ ಮಾತಾಡ್ತಾರೆ ಅದರಿಂದ ನನ್ನ ತಲೆಯೆಲ್ಲ ಕೆಟ್ಟೋಗ್ತಾ ಇದೆ, ಏನು ಮಾಡಲಿ ನಾನು ಅಂತ ಗುರುಗಳ ಪ್ರಾರ್ಥನೆ ದಾರಿ ಪ್ರಾರ್ಥನೆ ಮಾಡಿದಾಗ ಸ್ವಪ್ನದಲ್ಲಿ ರಾಯರು ಹೇಳಿದ್ರಂತೆ, ನಿನಗೆ ಆಲೋಚನೆಯಲ್ಲೇ ಪ್ರಾರಬ್ಧ ಕಳೀಲಿಕ್ಕೆ ಅವರು ಹಾಗೆ ಹೇಳಿದ್ದು, ಆಲೋಚನೆಯಲ್ಲೇ ಆ ಪ್ರಾರಬ್ಧ ಇತ್ತು ನಿನಗೆ, ಆ ಪ್ರಾರಬ್ಧ ಆಲೋಚನೆಯಲ್ಲೇ ಕಳೆದು ಹೋಗಲಿ ಅಂತ ಕೊಟ್ಟರು, ಈ ಹೊತ್ತಿಗೆಲ್ಲ ಮುಗಿದಿದೆ ಹೋಗು, ಗುರುಗಳು ನಿಂಗಾಗಿ ಕಾದಿದ್ದಾರೆ ಇಷ್ಟು, ಅಯ್ಯೋ ಹೀಗ ಅಂತ ತಿಳ್ಕೊಂಡು ಆ ಶಿಷ್ಯ ಅಲ್ಲಿ ಗುರುಗಳ ಹತ್ರ ಹೋಗಿ ಕಾಲಿಗೆ ಬೀಳೋ ಹೊತ್ತಿಗೆ ಗುರುಗಳು ಹೇಳಿದ್ರಂತೆ, ಏನಪ್ಪ ರಾಯರು ಹೇಳಿದ್ರೆ ನಮಗೆ ಬಂತ. ಹಾಗೆ ಇದೆಲ್ಲ ಭಗವಂತ ಮಾಡಿಸ್ತಾನೆ. ಸರಿ, ಇಷ್ಟು ಮಾಡಿಸಿ ಇನ್ನು ಇದಾನೀಂ ನಂತರ ಏನು ಮಾಡುತ್ತಾನೆ ಈಗ ಅಂದರೆ, ಜೀವ ಪ್ರಯತ್ನಂ ವಿಹಾಯಾಪಿ ಕೇವಲ ಸ್ವೇಚ್ಛೆಯೈವ. ಜೀವನ ಪ್ರಯತ್ನ ಇವಾಗ ಏನಿಲ್ಲ, ಯಾವುದು ಸ್ವಪ್ನ, ಸ್ವಪ್ನದಲ್ಲಿ ಜೀವನಿಂದ ಪ್ರಯತ್ನ ಮಾಡಿಸಲ್ಲ, ತಾನೇ ಎಲ್ಲ ಪದಾರ್ಥಗಳು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅದಕ್ಕೆ ನೋಡಿ, ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ಬಂದ ಪದಾರ್ಥ ನೋಡಿದಾಗ ಆಶ್ಚರ್ಯ ಇರಲ್ಲ, ಕನಸಲ್ಲಿ ಪದಾರ್ಥಗಳು ನೋಡಿದಾಗ ಮಾತ್ರ ಆಶ್ಚರ್ಯ, ಹೌದಾ, ಓಡ್ತಾ ಇರ್ತೀವಿ ಅಪ್ಪ ಅಪ್ಪ ಅಂತ ಓಡ್ತಾ ಇರ್ತೀವಿ. ನಮ್ಮ ಕಲ್ಪನೆಯಲ್ಲಿ ಅಂಥ ಭಯಗಳು ಏನೂ ಆಗಲ್ಲ, ಬರೇ ಇನ್ನೊಬ್ಬರು ಹೋದಂತೆ ನಮ್ಮವರು ಹೋದಂತೆ ಮನಸ್ಸಿಗೆ ಬಂದಾಗ ಅಯ್ಯೋಮ ದುಃಖ ಆಗತ್ತಷ್ಟೇ ಹೊರತು, ಆ ಹೆಣ ಏನಾದರೂ ನಮ್ಮವರೇ ಯಾರೋ ಹೋದಂತೆ ಥಟ್ ಅಂತ ಬಂತು, ಹೆಣ ಇದ್ದಂತೆ ಮಲ್ಕೊಂಡಿದ್ದಂಗೆ ಕಲ್ಪನೆ ಬಂತು, ಅಪ್ಪ ಅಂತ ಎದ್ದು ಕೊಡ್ತಾರೆ ಅಥವಾ ಮತ್ತೆ ಕೊಡ್ತಾರೆ ಅಷ್ಟೇ ಹೊರತು ಆ ಕಲ್ಪನೆ ಮಾಡಿದ ಹೆಣ ಮಾತಾಡುವುದು ಇವೆಲ್ಲ ಏನೂ ಇರಲ್ಲ. ಸ್ವಪ್ನದಲ್ಲಿ ಹಾಗಲ್ಲ, ಹೆಣ ಬರುತ್ತೆ ಮಲ್ಕೊಂಡಿರುತ್ತೆ, ನಾ ಹೋದುಕೊಳ್ಳಿ ಬಡದೆಬ್ಬಿಸಿ ಮಾತಾಡುತ್ತೆ, ಎಲ್ಲ ಮಾಡುತ್ತೆ. ಹೌದಾ? ನಾನಾ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ ಸ್ವಪ್ನದಲ್ಲಿ. ಭಗವಂತ ಆ ರೀತಿ ಮಾಡಿಸ್ತಾನೆ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಸಂಸ್ಕಾರ ಯೋನೀನ್ ಅರ್ಥಾನ್ ನಿಯಾ ನಿರ್ಮಾಯ, ಸಂಸ್ಕಾರವೇ ಪ್ರಧಾನವಾಗಿ ಮುಡಿಯಾಗಿ ಮುಡಿಸರಕಾಗಿರತಕ್ಕಂಥ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ತಾನೇ ಸ್ವಯಮಪಿ ತೇಷು ಪ್ರಾದುರ್ಭೂಯ, ಆಯಾ ಪದಾರ್ಥಗಳಲ್ಲಿ ಆಯಾ ಆಕಾರದಿಂದ ತಾನೇ ಬರ್ತಾನಂತೆ. ವಿಹಾರಂ ಕರ್ತು ಇಚ್ಛತಿ, ಭಗವಂತ ವಿಹಾರ ಮಾಡಲಿಕ್ಕೆ ಇಚ್ಛಾ ಪಡ್ತಾನೆ. ಅವಾಗ ಹೇಳುತ್ತಾರೆ, ಎಚ್ಚರ ಕಾಲದಲ್ಲಿ ಎಲ್ಲರಿಗೂ ಕೂಡ ಅವರ ಜ್ಞಾನೇಂದ್ರಿಯಗಳಿಂದ ಪ್ರಾಯಶಃ ಏನೇನು ಪ್ರಿಯ ಅಪ್ರಿಯ ವಸ್ತು ವಿಷಯಕವಾದಂಥ ಜ್ಞಾನ ಬರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ನಮಗೆ ಎಚ್ಚರ ಕಾಲದಲ್ಲಿ ಅಪ್ರಿಯ ವಸ್ತು ವಿಷಯ ಜ್ಞಾನ ಜನನೇನ ದುಃಖಿತಂ. ನಮಗೆ ಬೇಕಾದ ಜ್ಞಾನ ಎಚ್ಚರ ಕಾಲದಲ್ಲಿ ಬೇಕಾದ್ದು ಪಡ್ಕೊಂಡು ಸುಖ ಪಡೆಯೋದಷ್ಟು 1% or 2%, ಬೇಡದ್ದೇ ಬಂದು ದುಃಖ ಪಡೋದು 98% ಇರುತ್ತೆ. ಹೌದಾ? ಎಚ್ಚರ ಕಾಲದಲ್ಲಿ ನಾನಾ ರೀತಿಯಾದ ಬೇಡದ್ದೇ ಜ್ಞಾನ ಅಂದರೆ ಬೇಡದ್ದೇ ಗೊತ್ತಾಗ್ತಾ ಇರುತ್ತೆ, ಅದರಿಂದ ದುಃಖ. ಇನ್ನು ಬೇಡದ್ದೇ ಮಾಡಿ ಒದ್ದಾಡ್ತಾ ಇರೋದು. ಹೌದಾ? ಬೇಡದ್ದೇ ಮಾಡ್ತೀವ ಅಂದರೆ ಉದ್ಯೋಗ ಮಾಡಬೇಕಂತ ಇಷ್ಟ ಇಲ್ಲ, ಮಾಡದೇ ಮಾಡ್ತಾ ಇರ್ತಾರೆ, ಬೇಡದ್ದೇ ಮಾಡೋದು. ಮನೆಯಲ್ಲಿ ಕೆಲಸ, ಎಲ್ಲರೂ ಪಕ್ಕ ಮನೆಯವರು ಎಲ್ಲ ಸೇರಿಕೊಂಡು ಹರಿದ್ವಾರಕ್ಕೋ ಎಲ್ಲಿಗೋ ಹೋಗಿಬಿಟ್ಟಿದ್ದಾರೆ, ಇವ್ರಿಗೆ ಹೋಗ್ಲಿಕ್ಕಾಗಿಲ್ಲ, ಏನು ಮಾಡಬೇಕು? ಅದೇ ಮದೇ ಮನೆ ಕೆಲಸ, ಬೇಡದ್ದೇ ಅಂತ ಮಾಡ್ತಾ ಇರ್ತಾರೆ. ಅಂದರೆ ಎದ್ದಬಿ ಬೇಕಾಗಿದ್ದೆ ಬೇಡದ್ದು ಅಂತ ಕಲ್ಪನೆ ಬಂದ ಮೇಲೆ ದುಃಖಪ್ರದ. ಅದೇ ಕೆಲಸ ಬೇಕು ಅಂತ ಮಾಡಿದಾಗ ಅದೇ ಕೆಲಸ ಸುಖ ಕೊಡುತ್ತೆ. ಆ ರೀತಿಯಲ್ಲಿ ತುಂಬ ಕಾಲ ತಾನು ಕ್ಷಣಕಾಲಮಪಿ ಅವಿಹಾಯ ನಾನಾ ವಿಧಾನಿ ಕರ್ಮಾಣಿ ಕೃತ್ವ ಅತಿಶ್ರಾಂತಂ ಜೀವಂ ದೃಷ್ಟ್ವ, ಎಚ್ಚರ ಕಾಲದಲ್ಲಿ ನಾನಾ ದುಃಖಪಟ್ಟು ಶ್ರಾಂತನಾಗಿರತಕ್ಕಂಥ ಜೀವ ನೋಡಿ ಭಗವಂತ ಪರಮಾನುಗ್ರಹೇಣ, ಪರಮಾನುಗ್ರಹದಿಂದ ಅವನಿಗೆ ಸ್ವಪ್ನ ಕೊಡ್ತಾನಂತೆ. ತಸ್ಯ ಆನಂದದಾನಾಯ, ಅವನಿಗೆ ಒಳ್ಳೆ ಆನಂದ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನಂತೆ. ಆನಂದ ಯಾವುದ್ರಾಗ ಬರುತ್ತೆ, ಎಲ್ಲಿ ಬರುತ್ತೆ ಅಂದರೆ ಸುಷುಪ್ತಿಯಲ್ಲಿ ಬರುತ್ತೆ. ಸುಷುಪ್ತಿಯಲ್ಲಿ ಬರುತ್ತಷ್ಟೇ ಹೊರತು ವಿಶೇಷವಾಗಿ ಗಾಢ ನಿದ್ರೆಯಲ್ಲಿ ಆನಂದ ಬರುತ್ತೆ. ಸುಷುಪ್ತಿಯನ್ನು ಕೊಡಲಿಕ್ಕಾಗಿ ಜೀವನನ್ನು ಕರ್ಕೊಂಡು ಎಲ್ಲಿಗೆ ಬರುತ್ತಾನೆ ಅಂದರೆ ಕಂಠದೇಶಕ್ಕೆ ಬರ್ತಾನೆ. ಜೀವ ಮಾದಾಯ ಹೃದಯ ಸ್ಥಾನಂ ಗಚ್ಚನ್ ಅಂತ ಹೇಳ್ತಾರೆ. ಜೀವನನ್ನು ಕರ್ಕೊಂಡು ಹೃದಯ ಸ್ಥಾನಕ್ಕೆ ಬರೋದು. ಅರ್ಥ ಆಯಿತಾ? ಅರ್ಥ ಆಗಲಿಲ್ಲ. ದೇವ ಸುಷುಪ್ತಿಯಲ್ಲಿ ಒಳ್ಳೆ ಸುಖವನ್ನು ಜೀವನಿಗೆ ಕೊಡಲಿಕ್ಕೆ, ಸುಷುಪ್ತಿಯಲ್ಲಿ ಜೀವನಿಗೆ ಒಳ್ಳೆ ಸುಖವನ್ನು ಕೊಡಲಿಕ್ಕೆ ಏನು ಮಾಡ್ತಾನೆ? ನಮಗೆ ಗೊತ್ತಿದ್ದೇನು, ವಿಶ್ವ ತೈಜಸ ಗೊತ್ತಾನೆ, ತೈಜಸ ಪ್ರಾಜ್ಞನ ಹತ್ರ ಬರ್ತಾನೆ, ಇದು ಗೊತ್ತು. ಆದರೆ ಜೀವಮಾದಾಯ, ಜೀವನನ್ನು ಕರಕೊಂಡು ಹೃದಯ ಸ್ಥಾನಕ್ಕೆ ಬರುತ್ತಾನೆ, ಮಧ್ಯೆ ಮಾರ್ಗದಲ್ಲಿ ಕಂಠಸ್ಥಾನಕ್ಕೆ ಬರುತ್ತಾನೆ. ತೈಜ ವಿಶ್ವ ತೈಜಸನತ್ರ ಬಂದು ಪ್ರಾಜ್ಞನತ್ರ ಬರುತ್ತಾನೆ. ಹೇಗೆ? ಜೀವನನ್ನು ಕರಕೊಂಡು, ಜೀವನನ್ನು ಕರಕೊಂಡು ಕಂಠಕ್ಕೆ ಬಂದು ನಂತರ ಹೃದಯಕ್ಕೆ ಬರುತ್ತಾನೆ. ಜೀವ ಎಲ್ಲಿರೋದು? ಮತ್ತೆ ಅದೇನದು ಹೇಳ್ತಾ ಇದ್ದಾರಲ್ಲ, ಜೀವನನ್ನು ಕರಕೊಂಡು ಕಂಠಕ್ಕೆ ಬರ್ತಾನೆ, ಕಂಠದಿಂದ ಹೃದಯಕ್ಕೆ ಬರ್ತಾನೆ. ಅರ್ಥ ಆಯ್ತಲ್ವಾ? ಜೀವನ ಪ್ರಕಾಶ ಎಲ್ಲ ಕಡೆ ಹರಡುತ್ತೆ. ಜೀವನ ದೀಪಕ್ಕೂ ದೀಪದ ಪ್ರಕಾಶಕ್ಕೂ ಭೇದ ಇಲ್ಲ, ಹಾಗೆ ಜೀವನಿಗೂ ಜೀವನ ಪ್ರಕಾಶಕ್ಕೂ ಭೇದ ಇಲ್ಲ. ಹಾಗೆ ಜೀವನ ಪ್ರಕಾಶ ಹರಡಿದರೆ ವಿಶ್ವ ಆ ಪ್ರಕಾಶವನ್ನು ಹಿಡಿದು ಕಂಠಕ್ಕೆ ತಂದರೆ ಅಂದರೆ ಮನಸ್ಸಿನವರೆಗೆ ತಂದರೆ ಸ್ವಪ್ನ, ಆ ಪ್ರಕಾಶವನ್ನು ಹಿಡಿದು ಜೀವನ ಒಳಗೇ ತಂದು ಬಿಟ್ಟರೆ ಸುಷುಪ್ತಿ ಪುನಃ ಕ್ಷಣದಲ್ಲಿ ಪುನಃ ಕಂಠದವರೆಗೂ ಬರುತ್ತೆ. ಕ್ಷಣದಲ್ಲಿ ಮತ್ತು ಇಡೀ ಶರೀರ ವ್ಯಾಪಿಸುತ್ತೆ. ಅಂದರೆ ಈ ಯಾವುದು ಫ್ಲಿಕರಿಂಗ್ ಲೈಟ್ಸ್ ಇರ್ತಾ ಇರುತ್ತೆ, ಅದು ಒಂದು ಕ್ಷಣ ಇದಾಗುತ್ತೆ ಹೋಗುತ್ತೆ, ಪ್ರಕಾಶ ಬರ್ತಾ ಇರ್ತಾ ಹೋಗಿರುತ್ತೆ. ಇನ್ನೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಜೀವನ ಪ್ರಕಾಶ ಬರುತ್ತೆ ಹೋಗ್ತಾ ಇರುತ್ತೆ, ಬರುತ್ತೆ ಹೋಗ್ತಾ ಇರುತ್ತೆ. ಈ ಥರ ಭಗವಂತ ಮಾಡುತ್ತೆ. ಹಾಗಾದರೆ ಇವ ಶಬ್ದ ಸರಿ ಹೋಯಿತು, ಜೀವನನ್ನು ಕರಕೊಂಡು ಅಂದರೆ ಜೀವನ ಪ್ರಕಾಶವನ್ನು ಕರಕೊಂಡು ಕಣ್ಣಿಂದ ಕಂಠಕ್ಕೆ, ಕಂಠದಿಂದ ಹೃದಯಕ್ಕೆ ಬರುತ್ತಾ ಮಧ್ಯೆ ವಿಶೇಷವಾಗಿ ಕಂಠಸ್ಥಾನದಲ್ಲಿ ಇದ್ದುಕೊಂಡು ಇವನಿಗೆ ನಾನಾ ವಿಧ ಪದಾರ್ಥಗಳ ದರ್ಶನ ಸುಖ ದುಃಖ ಉಣಿಸಬೇಕು ಅಂತ ದೇವರ ಸಂಕಲ್ಪ ಹೇಳಿದೆ. ಅದಕ್ಕೆ ಕಾರಣ ನಾನಾ ಜನ್ಮದ ಕರ್ಮ ಉಣಿಸಬೇಕು ಎಂಬ ಸಂಕಲ್ಪದಿಂದ ಏನು ಮಾಡುತ್ತಾನೆ ಅಂದರೆ ಕಂಠಸ್ಥಾನಂ ಪ್ರಾಪ್ಯ ತತ್ರೈವ ಕಿಂಚಿತ್ ಕಾಲಂ ಸ್ಥಿತ್ವಾ, ಸ್ವಲ್ಪ ಕಾಲ ಅಲ್ಲಿದ್ದುಕೊಂಡು ಕಂಠಸ್ಥಾನದಲ್ಲಿ ಸಂಸ್ಕಾರೋಪಾದಕಾನ್ ಕೇವಲ ಆತ್ಮೇಚ್ಛೈವ ಸಂಸ್ಕಾರೋಪಾದಕಾನ್ ಉಪಾದಾನಕಾನ್ ಕರಿತುರಗಾದಿ ಪದಾರ್ಥಾನ್ ನಿರವಾಯ, ನಮ್ಮ ಹಿಂದಿನ ಸಂಸ್ಕಾರದಿಂದ ಆನೆ ಕುದುರೆ ಮೊದಲಾದ ನಾನಾ ಪದಾರ್ಥಗಳು ನಿರ್ಮಾಣ ಮಾಡಿ ಅಲ್ಲಿ ತತ್ತತ್ ಸತ್ತ ಪ್ರವೃತ್ತಿಯಾದಿ ಪ್ರಧಾನಾಯ ಸ್ವಯಂಭಿಪ್ರಾದಿರ್ಭೂಯ, ಆ ಸ್ವಪ್ನದಲ್ಲಿ ನಿರ್ಮಿತ ಆದಂತಹ ಪದಾರ್ಥಗಳಲ್ಲಿ ತಾನೇ ಒಳಗೆ ನಿಂತು ಆಟ ಆಡಿಸಿ ಜೀವನಿಗೆ ಜೀವಸ್ಯ ತತ್ ಪ್ರತ್ಯಯಂ ಪ್ರದಾಯ ಅಂದರೆ ಆ ತಿಳುವಳಿಕೆ ಜೀವನಿಗೆ ಕೊಟ್ಟು ವಿಹರ್ತು ಇಚ್ಛತಿ, ಭಗವಂತ ವಿಹಾರ ಮಾಡಬೇಕು ಅಂತ ಇಚ್ಛಾ ಪಡುತ್ತಾನೆ. ಆಯಾ ಪದಾರ್ಥಗಳ ಜೊತೆಗೆ ಜೀವನಿಗೆ ತೋರಿಸಿ ಆಡಿಸಿ ಏನು ಮಾಡಿಸಿ ಉಣಿಸ್ತಾನೋ ತಿರುಗಿಸ್ತಾನೋ ಕೈಕಾಲು ಕತ್ತರಿಸಿ ದುಃಖ ಪಡಿಸ್ತಾನೋ ಏನು ಬೇಕಾದರೂ ಸರಿ ಅವ ಮಾಡಿಸಬೇಕು ಅಂತ ಅಂದುಕೊಂಡು ಇವನನ್ನು ಕಂಠ ಪ್ರದೇಶದಲ್ಲಿ ಇಟ್ಟು ಭಗವಂತ ನಾನಾ ಪದಾರ್ಥಗಳ ದರ್ಶನ ಮಾಡಿಸಲಿಕ್ಕೆ ಇಚ್ಛಾ ಪಡುತ್ತಾನೆ. ಪಟ್ಟಾಗಿನಾಗುತ್ತೆ ಅಂತ ಹೇಳ್ತಾರೆ. ಅವಾಗೆ ದಕ್ಷಿಣಾಕ್ಷಿಸ್ಥಿತ ವಿಶ್ವ ಹೇಳ್ತಾರೆ, ದಕ್ಷಿಣಾಕ್ಷಿಯಲ್ಲಿ ಬಲಗಣ್ಣಿರುವಂತಹ ವಿಶ್ವ ಏನು ಮಾಡುತ್ತಾನೆ ಅಂದರೆ ಶ್ರೋತ್ರ ಶ್ರೋತ್ರಾದಿ ಜ್ಞಾನೇಂದ್ರಿಯೇಷು ವಾಗಾದಿ ಕರ್ಮೇಂದ್ರಿಯೇಷು ಶರೀರೇ ಚ ತತ್ರ ತತ್ರ ಅವಸ್ಥಿತಾನಿ ವಾಸುದೇವಾದಿ ರೂಪಾಣಿ ಆದಾಯ ತೈರೇಕಿ ಭೂಯ. ಎಚ್ಚರ ಕಾಲದಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ನಮ್ಮ ಪ್ರಕಾಶ ಸೇರುತ್ತಲ್ಲ, ಅಲ್ಲಲ್ಲಿ ಭಗವದ್ ರೂಪಗಳು ನಿಂತು ಆ ಪ್ರಕಾಶದ ಮೂಲಕವೇ ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾರಲ್ಲ, ಈಗ ಆ ಪ್ರಕಾಶವನ್ನು ತೆಗೆಯೋ ಕಾಲಕ್ಕೆ ಅಲ್ಲಲ್ಲಿ ಇಂದ್ರಿಯಗಳಲ್ಲಿ ನಿಂತ ತನ್ನ ವಾಸುದೇವಾದಿ ಎಲ್ಲ ರೂಪಗಳನ್ನು ವಿಶ್ವ ತನ್ನಲ್ಲಿ ಐಕ್ಯ ಮಾಡಿಕೊಂಡು ಆ ಜಾಗಗಳನ್ನು ಖಾಲಿ ಮಾಡಿ ಆ ರೂಪಗಳಿಂದ ತಾನು ಐಕ್ಯವಾಗಿ ಪ್ರಕಾಶವನ್ನು ಹಿಡಿದುಕೊಂಡು ತಾನು ಬರ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ ಇಲ್ಲಿ. ತಥಾ ಅಧಿಷ್ಠಾನಭೂತಾನಿ ಜೀವರೂಪಾಣಿ ಚ ಏಕೀಕೃತ್ಯ, ಜೀವರೂಪಗಳನ್ನು ಏಕ ಮಾಡುತ್ತಾನಂತೆ. ಏನಿದು ಜೀವರೂಪಗಳು ಅಂದರೆ ಅದು ನಿದ್ದೆ ಬರ್ತಾ ಇದೆಯಾ? ಜಾಗರ ಸ್ವಪ್ನಗಳು ವರಭೋಗಿ ಶಯನನು ಬಹು ಪ್ರಕಾರ ವಿಭಾಗ ಗಳಿಸಿ ನಿರಂಶ ಜೀವನ ಇಚ್ಛರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರ ನದಿಗೂಡುವಂತೆ ವಿಯೋಗರಹಿತನು ಅಂಶಗಳನ್ನೇ ಪ್ರಯೋಗಿಸುವ. ಅರ್ಥ ಏನು? ಪದ್ಯ ಗೊತ್ತಾಯಿತು, ಅರ್ಥ ಗೊತ್ತಾಯಿತು ಹೇಳ್ತಾರೆ. ಈಗ ನೀರಿದೆ, ನೀರನ್ನು ಕೆಳಗೆ ಪಂಪ್ ಮಾಡ್ತಾ ಇದ್ದಾರೆ, ಅದೊಂದು ಟ್ಯಾಂಕಿಗೆ ಬಂದು ಆ ಟ್ಯಾಂಕಿಂದ ನಾನಾ ಪೈಪ್ಗಳಲ್ಲಿ ಹೋಗಬೇಕು. ಪಂಪ್ ಹಾಕಿದ ಕೂಡಲೇ ಬಂದ ನೀರು ಹೇಗಾಗ್ತಾ ಇದೆ? ಇಡೀ ಮನೆಯೆಲ್ಲ ಚಲ್ತಾ ಇಲ್ಲ, ಬಂದು ಒಂದು ಪೈಪಲ್ಲಿ ಇನ್ನೊಂದು ಪೈಪಲ್ಲಿ ಇನ್ನೊಂದು ಪೈಪಲ್ಲಿ ಹಾಗೆ 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 ಹೋಗ್ತಾ ಇದೆ. ಅಂದರೆ ನೀರನ್ನು ಏನು ಮಾಡಿದ್ವಿ? ವಿಭಾಗ ಮಾಡಿದ್ವಿ, ವಿಭಾಗ ಮಾಡಿ ಪೈಪ್ಗಳೆಲ್ಲ ಕಳಿಸಿದ್ವು. ಮತ್ತೆ ಅಂದುಕೊಂಡ್ರು ಎಲ್ಲ ರಿವರ್ಸ್ ಬರಬೇಕು ಅಂದರೆ ಅಲ್ಲಿರೋ ಟ್ಯಾಪ್ ಕ್ಲೋಸ್ ಮಾಡಿದ ಕೂಡಲೇ ಎಲ್ಲ ಸೇರಿ ಒಂದೇ ಟ್ಯಾಂಕಿಗೆ ಬಂತು. ಹಾಗೆ ಜೀವನ ಈ ಪ್ರಕಾಶವನ್ನು ತುಂಡು 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 ಮಾಡಿ ನೋಡಿ, ಕೈಗೂ ಕಾಲಿಗೂ ಮಧ್ಯೆ ಗ್ಯಾಪ್, ಇದೊಂದು ಪೈಪು, ಇದೊಂದು ಪೈಪು, ಕಾಲೊಂದು ಪೈಪು, ಕೈಯೊಂದು ಪೈಪು, ತಲೆ ಎಲ್ಲ ಇದೆಯಲ್ಲ, ಎಲ್ಲ ಕಡೆ ನೀರು ಪಂಪ್ ಮಾಡಿದರೆ ಪೈಪುಗಳಲ್ಲಿ ಹೇಗೆ ಹೋಗಬೇಕು? ಜೀವನ ಪ್ರಕಾಶ ಇಡೀ ಕೈಗಳ ಮಧ್ಯೆ ಕಾಲುಗಳ ಮಧ್ಯೆ ಇಲ್ಲ, ಕೈಗಳಲ್ಲಿ ಕಾಲುಗಳಲ್ಲಿ ಇದೆ. ಹಾಗಾದರೆ ಅದು ಕೈಗಳಲ್ಲಿ ಮಾತ್ರ ಹೋಗಬೇಕಾದ್ರೆ ತುಂಡು 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 ಮಾಡಿ ಎಲ್ಲ ಕಡೆ ಇಟ್ಟ ಪ್ರಕಾಶವನ್ನು. ಈ ಅದಕ್ಕೆ ನಿರಂಶ ಜೀವನ ಚಿಚ್ಚರೀರವನು ವಿಭಾಗ ಗೈಸಿ ಎಲ್ಲ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿಸಿ ಭೋಗವಿತ್ತು ಎಚ್ಚರ ಕಾಲದಲ್ಲಿ ಸ್ವಪ್ನ ನೋಡೋಡು. ಸ್ವಪ್ನದಲ್ಲಿ ಏನು ಮಾಡುತ್ತಾನೆ ಅಂದರೆ ಎಲ್ಲ ಆ ವಿಭಾಗವಾದ ಚಿಚ್ಚರೀರ ಅಂದರೆ ಪ್ರಕಾಶವನ್ನು ಸೆಳೆದು ಕಂಠಸ್ಥಾನಕ್ಕೆ ತಂದು ಬಿಡುತ್ತಾನೆ, ಅಲ್ಲಿಂದ ಒಳಗೆ ಇಡ್ಬಿಡ್ತಾನೆ. ಇಷ್ಟು ನಡೀತಾ ಇದೆ. ಈ ವಾಟರ್ ಫ್ಲೋ ಚಿಕ್ಕ ಚಿಕ್ಕ ಐಟಮ್ಸ್ ಇರುತ್ತಲ್ಲ, ಯಾವುದು ಈ ಶೋಕೇಶಲ್ಲಿ ಇಟ್ಟಿರ್ತಾರೆ, ನೀರು ಸರ್ವಂತ ಹೋಗ್ತಾ ಇರೋದು ಮತ್ತೆ ಹಿಂದೆ ಬರ್ತಾ ಇರುತ್ತೆ, ಆ ಹೋಗೋ ಕಾಲಕ್ಕೆ ಆ ಪೈಪ್ಗಳಲ್ಲೇ ಹೋಗುತ್ತೆ ಮತ್ತೆ ಹೇಗೆ ಬರುತ್ತೆ, ಹಾಗೆ ಭಗವಂತ ಮಾಡುತ್ತಾ ಇದ್ದಾರೆ. ಹೋಗೋ ಕಾಲಕ್ಕೆ ಏನಾಯ್ತು, ನೀರು ಒಂದೇ ಸಮನೆ ಎಲ್ಲ ಕಡೆ ಚೆಲ್ತಾ ಇಲ್ಲ, ವಿಭಾಗವಾಗಿ ಹೋಗಿ ಪುನಃ ತಿರುಗಿ ಅದೇ ವಿಭಾಗಗಳೆಲ್ಲ ಒಂದು ಕಡೆ ಸೇರುತ್ತಾ ಇದೆ. ಆ ಥರ ಜೀವನಿಗೆ ಮಾಡುತ್ತಾನಲ್ಲ, ಹಾಗೆ ಹೇಳ್ತಾ ಇದ್ದಾರೆ. ತಾನು ಈ ಜೀವನನ್ನು ನಾನಾ ಕಡೆ ಭಾಗ ಮಾಡಿ ಇಟ್ಟು ಅವನ ಪ್ರಕಾಶವನ್ನು ಅದರೊಳಗೆ ತನ್ನ ರೂಪಗಳನ್ನಿಟ್ಟು ಆಟ ಆಡಿಸಿ ಆ ರೂಪಗಳನ್ನು ತಾನು ತಗೊಂಡು ಆ ಪ್ರಕಾಶವನ್ನು ತಿರುಗಿ ಎಲ್ಲ ರೂಪಗಳ ಜೀವನ ಪ್ರಕಾಶವನ್ನು ಏಕೀಕರಣ ಮಾಡಿ ಕಂಠಸ್ಥಾನಕ್ಕೆ ತರುತ್ತಾನೆ. ಉಪರತಿ ಅಂದರೆ ಇಂದ್ರಿಯಗಳು ಕೆಲಸ ಮಾಡದೇ ಇರುವುದು ಉಪರತಿ. ಇದು ಜೀವನ ಪ್ರಕಾಶವೇ ತೆರೆದು ಬಿಡುತ್ತಾರೆ, ಐಕ್ಯ ಮಾಡುತ್ತಾರೆ. ಹೇಳ್ತಾ ಇದ್ದಾರೆ ಜೀವ ರೂಪಾಣಿಚ ಏಕೀಕೃತ್ಯ, ಜೀವನ ರೂಪಗಳಿರತಕ್ಕಂಥ ಏಕೀಕೃತ್ಯ ಕಂಠಸ್ಥಾನಂ ಗಚ್ಚನ್, ಕಂಠಕ್ಕೆ ಹೋಗ್ತಾ ಎಷ್ಟು ನಮಗೆ ಸ್ಥಿತಿ, ಎಚ್ಚರ ಸ್ವಪ್ನ ಸುಷುಪ್ತಿ, ಜಾಗ್ರತ ಸ್ವಪ್ನ ಸುಷುಪ್ತಿ, ಇನ್ನ ಎರಡಿವೆ, ಉಭಯಾವಸ್ಥ ಅಂತ ಒಂದು. ಯಾವುದು ಅಂದರೆ ಇನ್ನ ಸ್ವಪ್ನಕ್ಕೆ ಬರಲಿಲ್ಲ, ಎಚ್ಚರ ಪೂರ್ತಿ ಇಲ್ಲ, ಮಲಕೊಂಡಾಗಿತ್ತು, ಇನ್ನ ಸ್ವಪ್ನ ಬೀಳತಾ ಇದೆ ಆದರೆ ಎಚ್ಚರವೂ ಇದೆ ಮಧ್ಯೆ. ಹಾಗೆ ಚೂರು ಸ್ವಪ್ನಕ್ಕೂ ಟಚ್ಚಿದೆ, ಎಚ್ಚರಕ್ಕೂ ಟಚ್ಚಿದೆ. ಅಂದರೆ ನಿದ್ದೆಯಲ್ಲಿ ನಡ್ಕೊಂಡು ಹೋಗೋದು, ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವರನ್ನು ಕೇಳಿದರೆ ಮಲಗಿದ್ದೆ ಅಂತ ಹೇಳ್ತಾರೆ. ಆದರೆ ಹೊರಗಿನ ಇಂದ್ರಿಯಗಳ ವ್ಯಾಪಾರವೂ ನಡೀತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಹೋಗ್ತಾ ಶ್ರೋತ್ರಾದಿಭಿ ಬಹಿಹಿ ಶಬ್ದಾದಿ ಜ್ಞಾನಂ ಜನಯತಿ ದೀವಸ್ಯ. ಮಲ್ಕೊಂಡಿರ್ತೀವಿ, ಪಕ್ಕದಲ್ಲಿ ಹೇಳಿದ ಮಾತುಗಳೆಲ್ಲ ಕೇಳಿಸ್ತಾ ಇರುತ್ತೆ, ಹೌದಾ? ಪಕ್ಕದಲ್ಲಿ ಅಲ್ಲಿ ನೋಡಿ ಭಾಳ ಚೆನ್ನಾಗಿರುತ್ತೆ, ಪಕ್ಕದಲ್ಲಿ ಕೂತವರು ಏನೋ ಶಬ್ದಗಳು ಮಾಡ್ತಾ ಇರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ, ಅದು ಈ ಜೀವನಕ್ಕೆ ಕೇಳಿಸ್ತಾ ಇರುತ್ತೆ. ಆ ಕೇಳಿಸಿದಾಗ ಸ್ವಪ್ನದಲ್ಲಿ ಆ ಶಬ್ದಗಳು ಬೇರೆ ಕೇಳಿಸ್ತಾ ಇರುತ್ತೆ, ಇದೇ ಶಬ್ದ ಬೇರೆ ಬರ್ತಾ ಇರುತ್ತೆ ಸ್ವಪ್ನದಲ್ಲಿ, ಯಾರೋ ಮಾಡಿದಂತೆ ಏನೋ ಮಾಡಿದಂತೆ ಇರುತ್ತೆ. ಆವಾಗ ಎದ್ದು ಹೇಳ್ತಾರೆ ನನ್ನ ಸ್ವಪ್ನದಲ್ಲಿ ಈ ಶಬ್ದ ಬರ್ತಾ ಇತ್ತು ಅಂದರೆ ಪಕ್ಕದ ನಾನೇ ಮಾಡ್ತಾ ಇದ್ದೆ ಅಲ್ವಾ. ಅದರಿಂದ ಎಚ್ಚರ ಇಲ್ಲ, ಒಂದು ವೇಳೆ ಇವನೇ ಮಾಡೋದ್ರಿಂದ ಗೊತ್ತಾಗಿದ್ರೆ ಗೊತ್ತಾಗ್ತಿತ್ತು, ಇಲ್ಲ ಏನಾಗ್ತಾ ಇದೆ ಸ್ವಪ್ನ ಬೀಳತಾ ಇದೆ, ದೇವ ಈ ಶಬ್ದ ಅರ್ಧ ಆ ಇಂದ್ರಿಯದಿಂದ ಕೇಳುವಂತೆ ಮಾಡಿ ಸ್ವಪ್ನದಲ್ಲಿ ಬೇರೆ ರೀತಿ ಬರುವಂತೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಎಂಥ ಚೆನ್ನಾಗಿರುತ್ತೆ, ಇದನ್ನು ಉಭಯಾವಸ್ಥ ಹೇಳ್ತಾರೆ. ನಾಳೆ ನೋಡೋಣ. ಶ್ರೀಕೃಷ್ಣ
ಬೀಳೋದು ಇದೇವೇ ಕರ್ಮ ಕಳೀಲಿಕ್ಕೆ ಅಂತಲ್ಲ.
ಹೌದು.